ಅದರ ಕುರಿತು ವಿಜಯದಾಸರು ತಾನು ಉಪಾಸನ ಮಾಡುವ ಕುಲಾಲಿಯಲ್ಲಿ ಏನು ಹೇಳ್ತಾರೆ ಎಂಬುದನ್ನು ಒಂದು ನೋಡಿದರೆ, ಸಾಮೋಪಾಸನೆ ಮಾಡು ನಿಮ್ಮದ್ರೆ ಹೇಳಬೇಕು ಹೇಳಿದ್ರೆ ಸಾಮೋಪಾಸನೆ ಮಾಡು ಶುದ್ಧ ಅಂತಃಕರಣದಲ್ಲಿ ಸಮಸ್ತ ಬ್ರಹ್ಮಾಂಡವನ್ನೇ ತಿಳಿದು ಮಾತಾಡ ಚೆನ್ನಾಗಿ ನನ್ನ ಮಾತಿನ ಕಡೆ ಗಮನ ಕೊಟ್ಟರೆ ಅರ್ಥ ಆಗುತ್ತೆ, ಕಳೆದಿದ್ರೆ ದೂರ ಅರ್ಥ ಆಗಲ್ಲ. ವಿಜಯದಾಸರ ಮಾತುಗಳು ಅಂದರೆ ಬಹಳ ಕ್ಲಿಷ್ಟವಾದ್ದು, ಚೆನ್ನಾಗಿರುತ್ತೆ ಅಂತ ಕೇಳ. ಸಾಮೋಪಾಸನೆ ಮಾಡು ಶುದ್ಧಾಂತಕರಣದಲ್ಲಿ ಸಮಸ್ತ ಬ್ರಹ್ಮಾಂಡವನ್ನೇ ತಿಳಿದು, ಸಮಸ್ತ ಅಂದರೆ ಬ್ರಹ್ಮಾಂಡವನ್ನೆಲ್ಲ ಕೂಡ ಆಳುವಂಥ ರೂಪಗಳು ಏಳು, ಏಳು ರೂಪಗಳು ಇಡೀ ಜಗತ್ತನ್ನೇ ಆಳ್ತಾ ಇದೆ. ಶ್ಯಾಮ ಶಬಲ ವರ್ಣ ಇದ್ದ ಬಿಂಬಮೂರ್ತಿಯ, ನಮ್ಮ ಬಿಂಬಮೂರ್ತಿ ಹೇಗಿರ್ತಾನೆ ಅಂದರೆ ಶ್ಯಾಮ ಶಬಲ ವರ್ಣ. ಶಬಲ ಅಂದರೆ ಸಾಮಾನ್ಯ ಅರ್ಥ ನಾನಾ ವರ್ಣ ಮಿಶ್ರ, ಗೋವುಗಳನ್ನು ಹೇಳೋ ಕಾಲಕ್ಕೆ ಶಬಲ ಗೋವು ಅಂತ. ಶಬಲ ಗೋವು ಅಂದರೆ ಕಪ್ಪಾಗಿರೋದು ಕಮ್ಮಿ ಗೋವು, ಕೆಂಪಾಗಿರೋದು ಬಿಳಿ ಆಗಿರೋದು ಮಿಶ್ರ. ಆದರೆ ಕೆಲವೊಂದು ಆಕಳು ಅದರ ಮೈ ತುಂಬ ಕಪ್ಪು ಕೆಂಪು ಬಿಳುಪು ಎಲ್ಲ ಇರುತ್ತೆ, ಅದರ ಶಬಲ ಗೋವು ನಾನಾ ವರ್ಣಗಳ ಮಿಶ್ರ. ಆದರೆ ದೇವರು ಹಾಗಲ್ಲ, ಇಲ್ಲಿ ಶಬಲ ವರ್ಣ ಅಂದರೆ ಶ ಅಂದರೆ ಸುಖ ಬಲ, ಜ್ಞಾನ ಬಲಾತ್ಮಕವಾದ ವರ್ಣ ಇರತಕ್ಕಂಥ ಫಲ. ಶ್ಯಾಮ ಅಂದರೆ ನಮ್ಮ ಬಿಂಬಮೂರ್ತಿ ಯಾವ ಬಣ್ಣದಲ್ಲಿದ್ದಾನೋ ಗೊತ್ತಿಲ್ಲ, ಜೀವನ ಆಕಾರದಲ್ಲಿರ್ತಾನೆ. ಆದರೆ ಅವನನ್ನು ನಾವು ಉಪಾಸನೆ ಮಾಡಬೇಕಾದ ಪ್ರತಿಮಾ ಯಾವುದು? ಈಗ ಪ್ರತಿಮಾ ಇಟ್ಟುಕೊಳ್ತೇವೆ, ಆ ಒಂದು ಪ್ರತಿಮಾದಲ್ಲಿ ದೇವರ ಚಿಂತನೆ ಮಾಡಬೇಕಾದರೆ ಹೃದಯದಲ್ಲಿ ಬಿಂಬಮೂರ್ತಿಯನ್ನು ಆ ಪ್ರತಿಮೆಯ ಆಕಾರದಲ್ಲಿ ಚಿಂತನೆ ಮಾಡಬೇಕು. ನಮ್ಮೊಳಗಿರೋ ಬಿಂಬ ಯಾವ ಆಕಾರದಲ್ಲಿರ್ತಾನೋ ಗೊತ್ತಿಲ್ಲ, ಅವನನ್ನು ಆ ಪ್ರತಿಮೆಯಲ್ಲಿ ಕಡದರೆ ನಮ್ಮ ಆ ಜೀವನ ಆಕಾರದಲ್ಲಿರುವ ಭಗವದ್ ರೂಪ ಅನೇಕ ಅಂಥ ರೂಪಗಳನ್ನು ತಾಳಿ ರಾಮನ ಆಕಾರ ಅಥವಾ ಕೃಷ್ಣನ ಆಕಾರ ಬರುತ್ತೆ. ಈಗ ಈ ಒಂದು ಯುಗದಲ್ಲಿ ನಾವು ಚಿಂತನೆ ಮಾಡಲೇಬೇಕಾದ ಮೂರ್ತಿ ಕೃಷ್ಣ. ಇದಕ್ಕೆ ನಾವು ಕೃಷ್ಣ ಆಶ್ರಮಸ್ತು ಅಂತ ಹೇಳ್ತೇವೆ. ಕೃಷ್ಣನ ಮೂರ್ತಿ ಶ್ಯಾಮವರ್ಣ, ಶ್ಯಾಮ ಶಬಲ ವರ್ಣ. ಇಷ್ಟು ನಾನು ಅದಕ್ಕೆ ಮೊದಲೇ ಹೇಳಿದ್ದೆ, ನಮ್ಮ ಒಳಗಿರುವ ಬಿಂಬಮೂರ್ತಿಯ ಆಕಾರ ಅವನ ಗುಣ ಯಾವುದು ನಮಗೆ ಪರಿಚಯ ಇಲ್ಲ, ಅದು ನೀತ ಗುರುಗಳು ಬಂದ ಮೇಲೆ ಗೊತ್ತಾಗ. ಆದರೆ ಅವ ಇರೋದು ನಮ್ಮ ಜೀವನ ಆಕಾರ ಮೂರ್ತಿ. ವಿಜಯದಾಸರ ಚರಿತ್ರೆಯಲ್ಲಿ ಬರುತ್ತೆ, ಯಾರು ಆಚಾರ ಪ್ರವಚನ ಮಾಡ್ತಾ ಇದ್ರೆ ವಿಜಯದಾಸರು ಆ ಹಾದಿಯಲ್ಲಿ ಹೋಗ್ತಾ ಹೋಗ್ತಾ ಶಿಷ್ಯನಿಗೆ ಹೇಳ್ತಾರೆ, ಅವರಿಗೆ ಕೇಳುವಂತೆ ಕಾವ್ಯ ಪುರಾಣ ಆಗ್ತಾ ಇದೆ ಕೇಳಿ, ಅದು ಆಚಾರ್ಯರು ಕೇಳಿ, ಅವರು ಬಂದು ಕೇಳಿ ವಿಜಯದಾಸರಿಗೆ, ಸ್ವಾಮಿ ದೊಡ್ಡವರು ನೀವು, ನಿಮ್ಮಲ್ಲಿ ಭಕ್ತಿ ಇದೆ ನನಗೆ, ನನ್ನ ಮಾತು ಕಾವ್ಯ ಪುರಾಣ ಆಗಿರಲ್ಲ ಕಾರಣ. ಅವಾಗ ಹೇಳಿದ್ರು ನಿನ್ನ ಮಾತು ಕಾವ್ಯ ಪುರಾಣ ಅಂದರೆ ವ್ಯರ್ಥವಾದ ಮಾತು ಅಂತ ಅರ್ಥ ಅಲ್ಲಯ್ಯ, ನಾನು ಹೇಳಿದ್ದು ನಿನ್ನ ಸ್ವರೂಪ ಕಾವ್ಯ, ನಿನ್ನ ಸ್ವರೂಪ ಕಾವ್ಯ, ಅದಕ್ಕೆ ಕಾವ್ಯ ಪುರಾಣ ಹೇಳ್ತಿದೆ ಅಂತ ಹೇಳಿದಷ್ಟೇ ಹೊರತು ಇನ್ನೊಂದಲ್ಲ ಅಂತ ಸ್ವರೂಪವನ್ನೇ ತೋರಿಕೊಟ್ಟು ಧಾರ ಮಾಡಿ. ಈಗ ಅವರು ಯಾರ ಸ್ವರೂಪ ಕಾವ್ಯ ಅಂತಿದೆ ಅಂಥವರು ಗೊತ್ತಿಲ್ಲದ ಮೊದಲು ದೇವರ ಚಿಂತನೆಯನ್ನು ಹೇಗೆ ಮಾಡಬೇಕು ಅಂದರೆ ಇಷ್ಟವಾದ ಸತ್ತವತಾರದ ಮೂರ್ತಿಗಳನ್ನೇ ಇಟ್ಟುಕೊಂಡು ಆ ಮೂರ್ತಿಯಲ್ಲಿ ಈ ಬಿಂಬನನ್ನು ಆರಾಧಿಸಬೇಕು. ಬಿಂಬನನ್ನು ಚಿಂತನೆ ಮಾಡುವನು ಅಂದರೆ ಅವರ ರೂಪ ಗೊತ್ತಿಲ್ಲ, ಆದ್ದರಿಂದ ಅಯ್ಯ ನೀನೇ ಬಂದು ನಿಲ್ಲು ಅಂದರೆ ನಾವಿಟ್ಟುಕೊಂಡ ಪ್ರತಿಮೆಯ ಆಕಾರದಲ್ಲಿ ಅವನು ನಿಲ್ಲುತ್ತಾನೆ. ಯಾರು ನಮ್ಮ ಬಿಂಬ ಮೂರ್ತಿಯೇ ನಿಲ್ಲುತ್ತಾನೆ. ಒಂದು ವೇಳೆ ಆ ಬಿಂಬ ಜೀವನ ಆಕಾರ ಕಾಗೆ ಆಕಾರದಲ್ಲಿ ಒಂದೇ ಅಲ್ಲ ಅಂದುಕೊಳ್ಳೋಣ, ಅವಾಗ ಅನೇಕ ಚಿಕ್ಕ ಚಿಕ್ಕ ಕಾಗೆಗಳ ಗೊಂಬೆಗಳು ಸೇರಿ ಒಂದು ಕೃಷ್ಣ ಪ್ರತಿಮೆ ಮಾಡಿದರೆ ಮೇಲ್ನೋಟಕ್ಕೆ ಕೃಷ್ಣ, ಒಳಗೆಲ್ಲ ಕಾಗೆಗಳು. ಅದೇ ತರ ನಮ್ಮೊಳಗೆ ದೇವರ ಆ ಬಿಂಬ ಮೂರ್ತಿ ಯಾವ ಆಕಾರದಲ್ಲಿದೋ ಗೊತ್ತಿಲ್ಲ. ಬಾರಯ್ಯ ಅಂತ ನಾವು ಆಗಲದಿಂದ ಕರೆದಾಗ ಅಂಥದ್ದೇ ಚಿಕ್ಕ ಮೂರ್ತಿಗಳಿಂದ ಪ್ರತಿಮಾ ತಯಾರಾಗುತ್ತೆ. ಇದು ನಾವು ಚಿಂತನೆ ಮಾಡಬೇಕಾದ ಅದನ್ನೇ ಹೇಳ್ತಾರೆ. ಶ್ಯಾಮ ಶಬಲ ವರ್ಣನಿದ್ದ ಬಿಂಬ ಮೂರ್ತಿಯ ಭೂಮಾದಿ ಗುಣಗಳಿಂದ ಹರಿಯ ಹೊರಿಸೋ. ಭೂಮಾದಿ ಗುಣಗಳು, ಭೂಮ ಅಂದರೆ ಗುಣಗುಣ ಅಂತ ಭಗವಂತನನ್ನ ಅನೇಕ ಗುಣಗಳಿಂದ ಹರಿಯ ಹೊರಿಸೋ. ಹೊರಿಸೋದಂದ್ರೆ ಒಳಗೆ ಭಗವಂತನನ್ನ ನಿಮ್ಮೂರ್ತಿಯನ್ನು ನಿಲ್ಲಿಸಿ ಅವನಲ್ಲಿ ನೀನಿಂತವ 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 ಅಂತ ಚಿಂತನೆ ಮಾಡ್ತಾ ಮಾಡ್ತಾ ಬಂದರೆ ಭಗವಂತ ಪೂರ್ಣ ಅನುಗ್ರಹ ಮಾಡ್ತಾನೆ. ಇನ್ನ ಇದರ ಪ್ರಭಾವ ಹೇಳ್ತಾ ಇದ್ದಾರೆ. ನೇಮ ನಿತ್ಯದಲ್ಲಿ ನಿಸ್ಸಂಗನಾಗಿ ಇದೆ ಕಾಣಿಸು ಕಾಲ ಕಾಲಕ್ಕೆ ಯೋಗ ಮಾರ್ಗ. ಇದನ್ನ ಮಾಡಬೇಕು ಅಂತ ಹೇಳಿದ್ರೆ ಏನು ಏಳು ಕಾಲಗಳಲ್ಲಿ ಆ ಸಾಮ ಉಪಾಸನೆ ಚಿಂತನೆ ಮಾಡಬೇಕಾದ್ರೆ ನೇಮ ಇರಬೇಕು. ಇವತ್ತು ಮಾಡಿದೆ ನಾಳೆ ಬಿಟ್ಟೆ ಕೂಡದು. ನೇಮ ಯಾವ ಕಾಲಕ್ಕೆ ಮಾಡುತ್ತೇವೋ ಆ ಕಾಲಕ್ಕೆ ಚೆನ್ನಾಗಿ ಚಿಂತನೆ ಮಾಡಿ ಮಾಡ್ತಾರೆ. ನಿತ್ಯದಲ್ಲಿ ಮಾಡಬೇಕು, ನೇಮದಿಂದ ಮಾಡಬೇಕು. ನಿಸ್ಸಂಗನಾಗಿ ಮಾಡುವ ಕಾಲಕ್ಕೆ ಯಾವ್ದಾವುದು ಅಂಟು ಇಟ್ಟುಕೊಂಡು ಅದು ಬೇಕು ಇದು ಬೇಕು ಅಂತ ಮಾಡುತ್ತಾನೆ ತೋರಿಬಿಡುತ್ತೆ. ದೂರದಂತೆ ಮಾಡಬೇಕು ಅಂದ್ರೆ ಬೇರೆ ಫಲ ಕಾಣಿಸದೆ ನಿಯಮ ನಿಯಮ ಅಂದರೆ ನಿತ್ಯ ಮಾಡಬೇಕು. ಒಂದು ಕಾಲ ನಿಜವಾದ ಕಾಲ ಇಟ್ಟುಕೊಂಡು
ಮಾಡಬೇಕು. ನಿಯಮ ಅಂತಂದ್ರೆ ವಿಧಿ ಅಂತ ಅರ್ಥ ಆಗುತ್ತೆ.
ಅದು ಒಂದರ್ಥ ಒಂದರ್ಥ ಕಾಣಿಸು ಕಾಲ ಕಾಲಕ್ಕೆ ಯೋಗ ಮಾರ್ಗ. ಹಾಗಾದ್ರೆ ಈ ಉಪಾಸನೆ ಮಾಡುವ ಕಾಲಕ್ಕೆ ದೇವರಿಂದ ಏನು ಹೇಳಬಾರ್ದ ಅಂದ್ರೆ ಯೋಗ ಮಾರ್ಗವನ್ನ ಬೇಡಯ್ಯ, ದೇವರಲ್ಲೇ ಮನಸ್ಸು ಕಾಮಿನೇನು ಅದ ಯಾವುದನ್ನ ಬಯಸದೆ ಹರೇ ನೀನೇ ಬೇಕು ಅಂತ ಮನಸ್ಸಿನಲ್ಲಿ ಸಂಕಲ್ಪಪೂರ್ವಕವಾಗಿ ಭಗವಂತನನ್ನು ಈ ಸಾಮ ರೂಪದಲ್ಲಿ ಚಿಂತನೆ ಮಾಡಬೇಕು. ಆ ಭಗವಂತನಲ್ಲಿ ಏನು ಗುಣ ಚಿಂತನೆ ಮಾಡಬೇಕು ಅಂದರೆ ಶ್ರೀ ಮನೋಹರ. ಶ್ರೀ ಎಂದರೆ ಲಕ್ಷ್ಮೀ ಇದೆ, ಶ್ರೀ ಎಂದರೆ ಕಾಂತಿ, ಶ್ರೀ ಎಂದರೆ ಜ್ಞಾನ, ಶ್ರೀ ಎಂದರೆ ಸಂಪತ್ತು, ಶ್ರೀ ಎಂದರೆ ಇಂದ್ರಿಯಗಳು. ಉಪನಿಷತ್ತಿನಲ್ಲಿ ಇಂದ್ರಿಯಗಳಿಗೆ ಶ್ರೀ ಅಂತ ಹೆಸರು, ಇಂದ್ರಿಯಗಳಿಗೆ ನಿಯಾಮಕಳಾದ ಲಕ್ಷ್ಮೀ ದೇವಿಗೆ ಶ್ರೀ ಅಂತ ಹೆಸರು. ಅಂಥ ಲಕ್ಷ್ಮೀ ದೇವಿಗೇನೆ ಮನೋಹರ, ಮನಸ್ಸನ್ನು ಹರಣ ಮಾಡಿಬಿಡುತ್ತಾನೆ. ಶ್ರೀ ಮನೋಹರ ವಿಷ್ಣು, ವಿಷ್ಣು ಅಂದ್ರೆ ಸರ್ವತ್ರ ವ್ಯಾಪ್ತನಿವ ಸರ್ವೋತ್ತಮ, ರೋಮ ರೋಮಾಂತರದಿ ಮುಕ್ತ ಮುಕ್ತರನಿಟ್ಟು ರೋಮ ರೋಮದಲ್ಲಿ ಬ್ರಹ್ಮಾಂಡ ಕೋಟಿಗಳನ್ನು ಧಾರಣೆ ಮಾಡಿದ ಭಗವಂತ. ಸ್ವಾಮಿ ಮಮ ಸ್ವಾಮಿ ಸರ್ವಸ್ವಾಮಿ ಭಗವಂತನ ಚಿಂತನೆ ಮಾಡಬೇಕಾದ ಬೆಳಿಗ್ಗೆ ನನ್ನ ಸ್ವಾಮಿ ಬ್ರಹ್ಮಾದಿ ಸಕಲರಿಗೂ ಸ್ವಾಮಿ ಇವ ಅಂದ್ರೆ ಇದರಿಂದ ಏನು ಬರುತ್ತೆ ನಮಗೆ? ನೀನು ನನ್ನ ಸ್ವಾಮಿ ಎಲ್ಲರ ಸ್ವಾಮಿ ಅಂದ್ರೆ ಬ್ರಹ್ಮಾದಿಗಳಲ್ಲಿ ಮೊದಲಾದಂತಹ ಮಹಾನುಭಾವರನ್ನ ಕಾಯುವಂಥವ ನನಗಾಗಿ ನಿಂತಿದ್ದಾನೆ. ಒಂದೊಂದು ಒಂದೊಂದು ಭಾಗವತದ ಕೃಷ್ಣನ ಕಥಾ, ಭಗವಂತ ಅನೇಕ ರೂಪದ ಕಥಾ ನೆನೆಸಿಕೊಂಡ, ಇಡೀ ಗೋಪಳ್ಳಿಯೆಲ್ಲ ಕೊಚ್ಚಿಕೊಂಡು ಹೋಗ್ತಾ ಇತ್ತು ಮಳೆಯಲ್ಲಿ. ಎಲ್ಲ ಪಶುಗಳು ಆ ನೀರಿನ ಪ್ರವಾಹದಲ್ಲಿ, ಮಳೆ ಹೇಗೆ ಬರ್ತಾ ಇದೆ, ಪ್ರಳಯ ಕಾಲದ ಮಳೆ ಬರ್ತಾ ಇದೆ, ಕೊಚ್ಚಿಕೊಂಡು ಹೋಗ್ತಾ ಇದ್ದಾರೆ. ಅಂತ ಕಾಲಕ್ಕೆ ಗೋವರ್ಧನ ಪರ್ವತ ಎಷ್ಟಿದೆ, ಆ ಪರ್ವತದಷ್ಟು ಇನ್ನ ಎತ್ತರ ಆಕಾರ ಧಾರಣೆ ಮಾಡಿ ಪರ್ವತವನ್ನ ಕೀರಿ ಅದನ್ನ ಆಕಾಶದಲ್ಲಿ ಒಂದು ಕಿರು ಬೆರಳಿನ ಮೇಲೆ ಹಿಡಿದು ನಿಂತಹ ಮಹಾನುಭಾವ ಏಕಪ್ರಕಾರ ಅಂತ ಅವ್ರು ನೋಡಿದ್ರೆ ಎಲ್ಲರಿಗೂ ಆಶ್ಚರ್ಯ ಆಯ್ತಂತೆ. ಅಂಥ ಸ್ವಾಮಿ ನನ್ನೊಳಗಿದ್ದಾನೆ, ನನಗಾಗಿದ್ದಾನೆ, ನಾನೆಷ್ಟು ಬಡಪಾಯಿ ಅವನ ಶಕ್ತಿಯ ಮುಂದೆ. ಇದು ನಮ್ಮ ಮನಸ್ಸಿಗೆ ನಿಜವಾಗಿ ಮುಟ್ಟಿತ ನಮ್ಮ ಆರಾಟ ಎಲ್ಲ ಕಡಿಮೆ ಆಗುತ್ತೆ. ಬರೇ ತಲೆಗೆ ಬಂತ ಅಂದರೆ ಸುಮ್ಮನೆ ಕೇಳಬಹುದು ಅಷ್ಟೇ, ಅದು ನಿಜವಾಗಿ ಒಬ್ಬಳೇ ಕೂತಾಗ ಮನಸ್ಸಿಗೆ ಬಂತ ನಮ್ಮ ನಿತ್ಯ ಸಂಸಾರದ ಹಾರಾಟವೆಲ್ಲ ಶಾಂತ ಆಗಿಬಿಡುತ್ತೆ. ಸ್ವಾಮಿ ನನಗಾಗಿದ್ದಾರೆ, ಇನ್ಯಾವ ಚಿಂತೆ ಇಲ್ಲ, ಪ್ರಶಾಂತವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ರೋಮ ರೋಮಾಂತರದಿ ಮುಕ್ತಾಮುಕ್ತರಾಗಿತ್ತು ಸ್ವಾಮಿ, ಮಮ ಸ್ವಾಮಿ ಸರ್ವಸ್ವಾಮಿ, ತಾಮಸ ತಾಮಸ ನಿರ್ಲೇಪ ತಾತ್ವಿಕ ಸಾತ್ವಿಕ ಸಾಮದಾಯಕ ಪ್ರಿಯ ಭೂತಸ್ಥನೇ. ತಾಮಸ ಜನರಿಗೆ ದೊರಕದವ, ತಾತ್ವಿಕರಿಗೆ ಸಾತ್ವಿಕರಿಗೆ ದೊರಕುವಂಥವ, ಸಾಮದಾಯದ ಪ್ರಿಯ ಭೂತಸ್ಥನೇ, ಎಲ್ಲ ಜೀವರಾಶಿಗಳಲ್ಲಿ ನಿಂತವ ನೀನೇ, ಪ್ರೇಮ ಪರಮನೆಂದು. ದೇವ ಅಂದ್ರೆ ಏನು ಅಂದ್ರೆ, ನಮ್ಮ ಮೇಲೆ ಯಾರಾದರೂ ನಮ್ಮನೆಯಲ್ಲಿರುವವರು ತೋರುವುದು ಅಭಿಮಾನ ಪಡ್ತಾ ಇರ್ತಾರೆ. ಅಣ್ಣ ತಮ್ಮಂದಿರ ಅಭಿಮಾನ, ಅಕ್ಕ ತಂಗಿಯರ ಅಭಿಮಾನ ಒಂದು ಅಲ್ವಾ, ಅಪ್ಪ ಅಮ್ಮಂದಿರ ಅಭಿಮಾನ ಅದಕ್ಕಿಂತ ಬೇರೆ, ಅದರಲ್ಲಿ ಅಪ್ಪನ ಅಭಿಮಾನಕ್ಕಿಂತ ಅಮ್ಮನ ಅಭಿಮಾನಕ್ಕೂ ಬೇರೆ, ಗ್ರೇಟ್ ಡಿಫರೆನ್ಸ್ ಜಾಸ್ತಿ ಬರುತ್ತಾ ಬರುತ್ತೆ. ಆದರೆ ಈ ಲೋಕದಲ್ಲಿ ಹೀಗೆ ಹೀಗೆ ಅಭಿಮಾನ ಯಾವುದು ಹೆಚ್ಚು ಯಾವುದು ಹೆಚ್ಚು ಅಂತ ನೋಡ್ತಾ ಇದ್ರೆ ಟಾಪ್ ಮೋಸ್ಟ್ ಪಿಕ್ಚರ್ ಎಲ್ಲೋದು ಒಂದೇ ಸ್ವಾಮಿ ಒಬ್ಬನೇ, ಭಗವಂತ ಒಬ್ಬನೇ, ಎಲ್ಲರ ಮೇಲೆ ಯಾರು ತೋರದ ಅಭಿಮಾನ, ನಮ್ಮ ಮೇಲೆ ನಾವು ತೋರದ ಅಭಿಮಾನ ತೋರುವ ವ್ಯಕ್ತಿ ಒಬ್ಬನೇ. ಅದಕ್ಕೆ ಪರಮ ಪ್ರೇಮ, ನಮ್ಮ ಮೇಲಿನ ಪರಮ ಪ್ರೇಮ ಅಂದ್ರೆ ಅಷ್ಟು ಅಭಿಮಾನ ಇರುತ್ತಲ್ಲ, ಆ ಅಭಿಮಾನಕ್ಕೆ ಹೆಸರೇನು ಅಂದ್ರೆ ದೇವರು. ಪರಮ ಪ್ರೇಮನೆಂದು ಆ ಮುಂದೆ ಹಿಂಕಾರಾದಿ ಪಂಚಸಾಮ ಯಾವ್ದ್ಯಾವ, ಹಿಂಕಾರ ಪ್ರಸ್ತಾಪ ಉದ್ಗೀತ ಪ್ರತಿಹಾರ ನಿಧನ. ಆ ನಂತರ ಹಿಂಕಾರಾದಿ ಪಂಚಸಾಮ ಆದಿ ಉಪದ್ರವ ಎಂದು ಗ್ರಹಿಸೋ, ಅಲ್ಲಿ ಭಗವದ್ರೂಪಗಳು ಯಾವ. ಈ ಮಾತಿಗೆ ಪ್ರದ್ಯುಮ್ನ ವಾಸುದೇವ ನಾರಾಯಣ ನಾಮ ಅನಿರುದ್ಧ ಸಂಕರ್ಷಣ ಹಿಂಕಾರ ಪ್ರದ್ಯುಮ್ನ ಪ್ರಸ್ತಾವ ಉದ್ಗೀತ ಪ್ರತಿಹಾರ ನಿಧನ ಆದಿ ವರ ಉಪದ್ರವ ಆಕ್ರಮದಲ್ಲಿ ಕೊಡುತ್ತಾರೆ ಹೇಳುತ್ತಾರೆ. ಈ ಮಾತಿಗೆ ಪ್ರದ್ಯುಮ್ನ ವಾಸುದೇವ ನಾರಾಯಣ ನಾಮ ಅನಿರುದ್ಧ ಸಂಕರ್ಷಣ ವರ ನರ ಮೃಗ ನೃಮೃಗ ಸಪ್ತ ಭಗವದ್ ರೂಪಗಳು ಅಲ್ಲಿ ಅಲ್ಲಿ ನೀ ಮೂಲದಲ್ಲಿ ಧ್ಯಾನವ ಮಾಡೋ ಧ್ಯಾನ ಮಾಡಬೇಕಂತೆ ಸ್ವಾಮಿ. ನೀನೇ ಈ ಸಪ್ತ ಸಾಮಗಳಲ್ಲಿ ನಿಂತು ಏಳು ಕಾಲಗಳಲ್ಲಿ ನಿಂತು ಎಲ್ಲರನ್ನ ಅನುಗ್ರಹ ಮಾಡುತ್ತಾ ಇದ್ದೀಯ ಅಂತ ಏಕಾಂತದಲ್ಲಿ ಕೂತು ಚಿಂತನೆ ಮಾಡಬೇಕಂತೆ. ಅವಾಗೇನಾಗುತ್ತೆ, ನಾವು ಏನಾಗ್ತೇವೆ ಇದರ ಹೇಳುತ್ತಾರೆ. ಇದರ ಫಲ ಅಲ್ಲಿ ಏನ್ ಹೇಳಿದ್ರು ಷೋಡಶಿಯಲ್ಲಿ, ಹೆಚ್ಚಿಗೆ ಫಲ ಹೇಳಿಲ್ಲ, ಚಿಂತನೆ ಮಾಡಿ ಕಾಲ ಕಾಲಕ್ಕೂ ಒಳ್ಳೆದಾಗುತ್ತೆ ಅಂತ, ಒಳ್ಳೆ ಅಪರೋಕ್ಷ ಜ್ಞಾನ ಬೇಗ ಬರುತ್ತೆ, ಒಳ್ಳೆದಾಗುತ್ತೆ. ಆದರೆ ಹೆಚ್ಚಿಗೆ ಫಲ ಬರ್ತಾದರೆ ಹೆಚ್ಚಿಗೆ ಸಾಧನೆ ಆಗುತ್ತೆ. ಇಲ್ಲಿ ಹೇಳ್ತಾರೆ ಧೂಮ ರಹಿತ ಅಗ್ನಿ ಅಂತ ಧೂಮ ಇಲ್ಲದಂತಹ ಅಗ್ನಿ ಉರಿತಾ ಇದ್ರೆ ಹೇಗಿರುತ್ತೋ ಆ ತರ ಆಗ್ತೇವಂತೆ ನಾವು. ಧೂಮ ಅಂದ್ರೆ ಯಾವ ಮನಸ್ಸಿನ ನಾನಾ ಚಾಂಚಲ್ಯ. ಹೊಗೆ ತುಂಬಿದ್ರೆ ಅಗ್ನಿ ಕಾಣಲ್ಲ, ಹೊಗೆ ಹೋದ್ರೆ ಅಗ್ನಿ ಕಾಣುತ್ತೆ. ನಮ್ಮ ನಾನಾ ರೀತಿ ಚಾಂಚಲ್ಯ ಹೋದರೆ ಒಳ್ಳೆ ಜ್ಞಾನ ಪ್ರಕಾಶ ಬರುತ್ತೆ. ಧೂಮ ರಹಿತ ಅಗ್ನಿ ಅಂತ ಕಾಮ ಕ್ರೋಧಗಳೆಲ್ಲ ದಹಿಸಿ ಭಸ್ಮವ ಮಾಡುವ ಈ ಸಾಮಪಾಸನೆ ಸಾಮ ರೂಪಗಳನ್ನ ಏಳು ಕಾಲದಲ್ಲಿ ಯಾರು ಎಡ ಬಿಡದ ಸ್ಮರಣೆ ಮಾಡ್ತಾರೋ ಅವರ ಕಾಮ ಕ್ರೋಧಗಳೆಲ್ಲ ಸುಟ್ಟು ಹೋಗುತ್ತಂತೆ. ಆ ಮೃತ್ಯು ಮಾರಿಗಳು ವೃದ್ಧರಾಹರೋ. ಮೃತ್ಯು ದೇವತ ನಮ್ಮ ಕೊಲಲಿಟ್ಟು ಬರೋದಲ್ಲ, ನಮ್ಮ ಹಿಂದೆ ವೃದ್ಧರಾಗಿ ಬರ್ತಾರೆ ಅಪಮೃತ್ಯು ಮೊದಲಾದ ದೇವತೆಗಳೆಲ್ಲ. ಆ ಮೃತ್ಯು ಮಾರಿಗಳು ವೃದ್ಧರಾಹರೋ ಹೇಮ ವರ್ಣದಂತೆ ಕೊಳೆವ ಸಜ್ಜನರೊಡನೆ. ಬಂಗಾರದ ವರ್ಣದಲ್ಲಿ ಸಜ್ಜನರ ಕೂಡ ಹೊಳೆಯುತ್ತಾ ಇರುತ್ತಾರೆ ಈ ಚಿಂತನೆ ಮಾಡಿದರೆ ನೋಡಿ. ಒಂದೊಂದಲ್ಲ ತುಂಬ ಹೇಳುತ್ತಾರೆ. ಭೂಮಿಯೊಳಗೆ ಅಪ್ರತಿಮಾನವ ಇವನಿಗೆ ಅವರ ಸಮಾನವರಲ್ಲಿ ಜಾಸ್ತಿ ಇರ್ತಾನೆ, ಯಾವಾಗಲೂ ಹೊಳೆಯುತ್ತಾ ಇರ್ತಾನೆ. ಭೀಮ ಭವ ವಾಯುಹಿ ಆವಾಗೆ ಗೋವತ್ಸ ಪಾಡೋದಕ. ಯದ್ಯಪಿ ಸಂಸಾರ ಭೀಕರವಾದಂತಹ ಸಂಸಾರ ಏನು ಸಾಗರ ಅವನಿಗೆ ಹೇಗಿರುತ್ತೆ ಸಾಮ ರೂಪಗಳನ್ನ ಚಿಂತನೆ ಮಾಡುವವರಿಗೆ ಗೋಪಾದೋದಕ ಅಲ್ಲ ಗೋವತ್ಸಪಾದೋದಕ. ಆಕಳ ಪಾದದೊಡ್ಡದು ಆಕಳ ಕರುವಿನ ಪಾದ ಚಿಕ್ಕದು. ಆಕಳ ಕರುವಿನ ಪಾದ ಹೆಜ್ಜೆ ಹಾಕಿದರೆ ಆ ಹೆಜ್ಜೆ ಮೂಡಿದ ಚಿಕ್ಕ ಕುಣಿಯಲ್ಲಿ ನೀರೆಷ್ಟಿರುತ್ತೋ ಆ ತರ ಆಗಿಬಿಡುತ್ತೆ ಸಂಸಾರ. ಅವನಿಗೆ ಭೀಮ ಭವಾರಿಧಿ ಅವಗೆ ಗೋವತ್ಸ ಪಾದೋದಕ ಸಾಮೀಪ್ಯದಲ್ಲಿ ಕಾಣಿಸುತ್ತಿಪ್ಪದೋ. ಅದು ಸುಮ್ಮನೆ ಮಾತಲ್ಲ, ಅವರ ಅನುಭವಕ್ಕೆ ಬರ್ತಾ ಇರುತ್ತೆ. ಎದುರಿಗೆ ಎಲ್ಲೋಪ್ಪ ಸಂಸಾರ ಒದಾಡ್ತಾ ಇದ್ದೀವಿ ಅಂದ್ರೆ ಅಯ್ಯೋ ಏನು ಇಲ್ಲ ಅಂತ ತೋರ್ತಾ ಇರುತ್ತೆ. ಶ್ಯಾಮ ಶಬರವರ್ಣ ದೇವನೇ ಅತ್ಯಣು ನಿಸ್ಸೀಮ ಇಂದ್ರಿಯಗಳಿಗೆ ಅಗೋಚರ ಪುರುಷ. ಈ ಭಗವಂತನ ಚಿಂತನೆ ಮಾಡಬೇಕಂತೆ. ಆ ಏಳು ಕಾಲದಲ್ಲಿ ಭಗವಂತನನ್ನ ಶ್ಯಾಮ ಶಬರವರ್ಣ ಅಂದರೆ ಅನಂತವಾದ ಜ್ಞಾನಾತ್ಮಕ ರೂಪಗಳಿಂದ ಕೂಡಿದವ, ಅನೇಕ ಬಣ್ಣಗಳಿಂದ ಕೂಡಿದವ ದೇವನೇ. ಇಂತಹ ದೇವನೇ ಅತ್ಯಣು ನನ್ನ ಒಳಗೆ ನಾನೇ ಅಣು, ನನ್ನೊಳಗೆ ಇನ್ನ ಅಣು ಅಣುರಣೀಯ ಹೇಳ್ತಾರೆ. ಈತನೇ ಅತ್ಯಣು ನಿಸ್ಸೀಮ ಇವನಿಗೆ ಸೀಮೆ ಇಲ್ಲ, ಇವನ ಜ್ಞಾನಕ್ಕೆ ಸೀಮೆ ಇಲ್ಲ, ಇವನ ಆನಂದಕ್ಕೆ ಇವನ ಶಕ್ತಿಗೆ ಇವನ ಆಲೋಚನೆಗೆ ಇವನ ಸಂಕಲ್ಪಕ್ಕೆ ಸೀಮೆ ಇಲ್ಲ. ನಿಸ್ಸೀಮ ಇಂದ್ರಿಯಗಳಿಗೆ ಅಗೋಚರ ಪುರುಷ, ಇಂದ್ರಿಯಗಳಿಗೆ ಗೋಚರವಾದ ಪುರುಷನಿವ. ಮತ್ತೆ ಈತನ ಏನು ಮಾಡುತ್ತಾನೆ ನಮಗೆ ಅಂದರೆ ವ್ಯಾಮೋಹ ಹುಟ್ಟಿಸುವ ಈತನೇ ಇಷ್ಟ ದೈವ. ನಮಗೆ ನಾನಾ ಕಡೆ ಪದಾರ್ಥಗಳ ಮೇಲೆ ವ್ಯಕ್ತಿಗಳ ಮೇಲೆ ವ್ಯಾಮೋಹ ಕೊಡತಕ್ಕಂಥವ ಇವನೇ ನಮ್ಮ ಕರ್ಮಾನುಸಾರ. ಅದಕ್ಕೆ ಸಾಮ ರೂಪಗಳ ಚಿಂತನೆ ಮಾಡುವಾಗ ಸ್ವಾಮಿ ನೀನೇ ನನ್ನ ಕರ್ಮಾನುಸಾರ ವ್ಯಾಮೋಹ ಕೊಡತಾ ಇದೀಯ. ಯಾರು ಚಿಂತನೆ ಮಾಡಲ್ಲ ಅವರಿಗೆ ವ್ಯಾಮೋಹ ಕೊಡ್ತೀಯ, ಯಾರು ಚಿಂತನೆ ಮಾಡುತ್ತಾರೆ ವ್ಯಾಮೋಹ ಕಳೀತೀಯ. ಅಥವಾ ಯಾರಿಗೆ ವ್ಯಾಮೋಹ ಕಳೆಯಬೇಕು ಅಂತ ನಿನ್ನ ಸಂಕಲ್ಪಕ್ಕೆ ಬಂದಿರುತ್ತೋ ಅವರಿಂದ ನಿನ್ನ ಚಿಂತನೆ ಮಾಡಿಸ್ತೀಯ. ಕೋಮಲಾತುರ ಬದು ಸುಲಭ ಸಮಸ್ತ ಸಾಮಸ್ತ ವ್ಯಾಪ್ತ ವಿಶಿಷ್ಟಾವರಣ ಲಕುಮಿ ಮೀರಿ. ಲಕುಮಿ ದೇವಿ ಅವ್ಯಕ್ತ ತತ್ವವನ್ನು ಮೀರಿ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಈ ಗುಣಗಳೆಲ್ಲ ಪಟ್ಟಿ ಒಂದೊಂದು ರೂಪದಲ್ಲಿ ಚಿಂತನೆ ಮಾಡ್ತಾ ಹೋಗಬೇಕಂತೆ. ಏಳು ಶ್ಯಾಮಗಳಲ್ಲಿ ಸ್ವಾಮಿಯ ದಯ ಎಂದರೆ ಸ್ವಮಹಿಮ ಕಾಣೋ. ಈತ ಎಲ್ಲ ಕಡೆಗೆ ಆಗ್ತ, ಎಲ್ಲರಿಗೂ ನಿಯಾಮಕ. ಹೇಗೆ ಅಂದ್ರೆ ತನ್ನ ಮಹಿಮೆಯಿಂದ ಬ್ರಹ್ಮಾದಿಗಳು ಮಿಕ್ಕವರಿಗೆ ನಿಯಾಮಕರು. ಸ್ವಂತ ಅಲ್ಲ, ದೇವರು ಕೊಟ್ರೆ ಶಕ್ತಿ, ಇಲ್ಲದಿದ್ರೆ ಇಲ್ಲ. ಈತ ಹಾಗಲ್ಲ, ಸ್ವಮಹಿಮೆಯಿಂದ ವ್ಯೋಮ ಕಾಲ ವೇದ ಗುಣ ಜೀವರಾಶಿ ತ್ರಿವಿಧ ಅಂದರೆ ದ್ರವ್ಯ ಕರ್ಮ ಕಾಲ ಸ್ವಭಾವ ಪ್ರಕೃತಿ ದೇವಚ ಜೀವ ಎಲ್ಲವೂ ಕೂಡ ಯದನುಗ್ರಹದ ಸಂತಿ ನ ಸಂತಿ ಅನುಪೇಕ್ಷೆಯ ಅವನ ಅನುಗ್ರಹ ಇದ್ರೆ ಎಲ್ಲವೂ ಇರ್ತಾರೆ, ಇಲ್ಲ ಬಿದ್ದಿರ್ತಾರೆ ಇಲ್ಲದಂತೆ.
ಸಂಪೂರ್ಣ ಎಲ್ಲರೂ ಅಂದ್ರೆ ಮಗ ಅಭಿಮನ್ಯು ಸತ್ತೋದ ಸರ್ವೂ ನಾಶ ಅಂತ ಪಾಂಡವರೇ ಕಷ್ಟ ಬಿದ್ದು ಅಂದಾಗ ನಾವು ಹೆಂಗ್ ತಗೊಳ್ಳೋದು ವಿಚಾರ
ಯಾರ
ಎಲ್ಲ ಸುಖ ಆಗುತ್ತೆ ಭಗವಂತನಿಂದ ಅಂತ ಮಾಡ್ತಾನೆ. ಈಗ ಎಲ್ಲ ಕಾಣ ಬಂದಾಗ ಧ್ಯಾನದಿಂದ ನಮ್ಗೆಲ್ಲ ಅನುಕೂಲ ಆಗುತ್ತೆ ಅನ್ನೋದನ್ನ ಅಂತ ಮಹಾನ್ ತಾವು
ಅವರ ಪ್ರಶ್ನೆ ಇಷ್ಟು ಚಿಂತನೆಗಳು ಮಾಡುವುದು ಸಂತೋಷವಾಗಿರ್ಲಿಕ್ಕೆ ಇಷ್ಟು ಚಿಂತನೆ ಮಾಡುವುದು ಸಂತೋಷವಾಗಿರ್ಲಿಕ್ಕೆ ಪಾಂಡವರೇನೆ ಕಷ್ಟಪಟ್ಟರು. ಕೊನೆಗ ಯುದ್ಧದಲ್ಲಿ ಅಭಿಮನ್ಯುವಿನ ಎಲ್ಲರನ್ನ ಕಳ್ಕೊಂಡರು. ದಾಟ ಬಂತವರಿಗೆ ಅವರಿಗೆ ಸುಖ ಬರಲಿಲ್ಲ, ನಮಗೆ ಬರುತ್ತಿಲ್ಲ, ಇವೆಲ್ಲ ಯಾಕೆ ಮಾಡಬೇಕು? ಅದೇ ನಮ್ಮಂತವರ ಪಾಡೆಯನ್ನು ಇದು ಮಾಡಿದ್ರೆ ಸುಖ ಸಿಗುತ್ತೆ ಅಂದ್ರೆ ಅವರಿಗೆ ಸುಖ ಸಿಕ್ಕಿಲ್ಲ, ಅವ್ರು ಮಾತದೆ ಅವರೇ ಸುಖ ಪಡಲಿಲ್ಲ, ಕಷ್ಟಪಟ್ಟು ಪಟ್ಟು ಹೋದ್ರು. ಸರಿ ಅಲ್ಲ, ಅವರಿಗೆ ಉತ್ತರ ಗೊತ್ತಿದೆ, ಗೊತ್ತಿದ್ದು ಕೇಳ್ತಾ ಇದ್ದಾರೆ ಸರಿ, ಆದರೆ ಒಂದು ಉತ್ತರ ಗೊತ್ತಿಲ್ಲ. ಅದಕ್ಕೆ ಆ ಪ್ರಶ್ನೆ ಬಂದಾಗ ಒಳ್ಳೇದೇ ಆಗುತ್ತೆ, ಪ್ರಶ್ನೆ ಕೇಳದಿದ್ದರೆ ಸಂಶಯ ಬರುತ್ತೆ, ನೀವು ಕೇಳ್ತಾ ಇದ್ದೀರಾ ಇಲ್ಲ ಅಂತ. ಪ್ರಶ್ನೆ ಬಂದರೆ ಸಂತೋಷ ಆಗುತ್ತೆ, ಆ ಕೇಳ್ತಾ ಇದ್ದಾರೆ. ಈಗ ಪಾಂಡವರು ದುಃಖಪಟ್ಟರೋ ಸುಖಪಟ್ಟರೋ ಅಂತ ಪ್ರಶ್ನೆ. ಸುಖ ಅಂದ್ರೇನು, ದುಃಖ ಅಂದ್ರೇನು ಅಂತ ಎರಡು ಸಬ್ಜೆಕ್ಟ್ ಅಲ್ಲಿ ಹೋಗ್ಬಿಡುತ್ತೆ. ಸುಖ ನಾನಾ ರೀತಿಯಲ್ಲಿ ಸಿಗುತ್ತೆ ನನಗೆ, ತಿಂದ್ರೆ ಸುಖ, ಕೊಡದ್ರೆ ಸುಖ, ನೋಡಿದ್ರೆ ಸುಖ, ಕೇಳಿದ್ರೆ ಸುಖ, ನಾನಾ ಸುಖ. ಆದರೆ ಇದೆಲ್ಲದಕ್ಕಿಂತ ಮೀರಿದ ಸುಖ ಒತ್ತಿದೆ ನಮ್ಗೆ ಅನುಭವಕ್ಕೆ ಬಾರ ಅಂತ. ಯಾವುದು ಅಂದ್ರೆ ಸದಾ ಭಗವಂತನ ಚಿಂತನೆ ಮಾಡುವುದರಲ್ಲಿ ಅದೇನೋ ಸುಖ ಇದೆ. ಆ ಸುಖ ಈ ಎಲ್ಲದಕ್ಕಿಂತ ಮೀರಿದ್ದು ಸುಖ ಇನ್ನೊಂದು ಸುಖ ಇದೆ. ಏನದು ಅಂದರೆ ನೀವು ಹೇಳಿದ ಪಾಂಡವರಿಗೆ ಕಷ್ಟ ಅಭಿಮನ್ಯುವನ್ನೇ ಕಳ್ಕೊಂಡದ್ದು, ಉಪ ಪಾಂಡವರ ಕತ್ತು ಕತ್ತರಿಸಿ ಹೋಗಿದ್ದು, ಇದೆಲ್ಲ ದುಃಖಗಳು ಅಲ್ವಾ? ಈ ದುಃಖಗಳು ದೇವರು ಕೊಟ್ಟ ಸುಖ, ದೇವರು ಕೊಟ್ಟಂತ ಮಹಾ ಉಪಕಾರ ಅಂತ ಆಲೋಚನೆ ಬರಲ್ಲ. ಬಂದಾಗ ಆಲೋಚನೆ ಬಂದಾಗ ಆತನ ಸ್ಮರಣೆ ಆದಾಗ ವಿಚಿತ್ರ ಸುಖ ಆಗುತ್ತೆ. ದುಃಖ ಬಂದಾಗ ಆ ಬಂದ ದುಃಖ ದೇವರು ನನ್ನ ಒಳ್ಳೆಯದಕ್ಕಾಗಿ ಕೊಟ್ಟ ಅಂತ ಆಲೋಚನೆ ಬಂದರೆ, ಆ ಆಲೋಚನೆಯಲ್ಲಿ ಭಗವಂತನ ಚಿಂತನೆ ಬಂದರೆ ಅದರಲ್ಲಿ ದೊರಕುವ ಸುಖ ಯಾವ ಸುಖದಲ್ಲಿ ಬರಲ್ಲ. ಆ ಸುಖಕ್ಕಾಗಿ ಪಾಂಡವರು ಪ್ರಯತ್ನ ಪಟ್ಟರು.
ಆದರೆ ಶಾಸ್ತ್ರಗಳೆಲ್ಲ ಹೇಳ್ತಾ ಇದ್ರೆ ಅವನು ಕೇಳಿದ್ರೆ ಈ ಸುಖನೂ ಕೊಡ್ತಾನೆ ಆ ಸುಖನೂ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಬರೀ ಒಂದೇ ಸುಖ ಅಲ್ಲ, ನಿಮ್ಗೆ ಇದು ಕಳಿತಾನೆ ಅದು ಕಳಿತಾನೆ ಅಂತ ಹೇಳ್ತಾ ಇದ್ದಾರೆ.
ಅಯ್ಯೋ ರಾಮ ಎಂದೂ ಇಲ್ಲ, ಶಾಸ್ತ್ರ ಹೇಳ್ತಾ ಇರೋದು ಈ ಸುಖ ಕೊಡ್ತಾನೆ ಅಂದರೆ ಇದು ನಮ್ಮ ಕರ್ಮಾನುಸಾರ ಎಷ್ಟೆಷ್ಟು ಬರಬೇಕು ಅಷ್ಟೇ ಕೊಡ್ತಾನೆ, ಹೆಚ್ಚು ಕೊಡೇ ಕೊಡಲ್ಲ. ಯಾಕೆ ಹಾಳಾಗಿ ಹೋಗ್ತೀವಿ ಅದರಿಂದ, ಹೆಚ್ಚು ಕೊಡಲ್ಲ. ಆ ಅದೇ ಕೊಡ್ತಾನೆ ಅಂತ. ಅದು ಕೊಡ್ಲಿಕ್ಕೆ ಆತನ ಗುರಿ ಪಾಂಡವರಿಗೆ ಅದು ಬೇಕಾಗಿತ್ತು, ಅದನ್ನೇ ಕೊಟ್ಟ. ಅವರಿಗೆ ಕಷ್ಟದ ಮೂಲಕ ತನ್ನ ನೆನಪು ಕೊಟ್ಟ, ನೆನಪಿನಲ್ಲಿ ಬರುವ ಅಪಾರ ಸುಖ ಕೊಟ್ಟ.
ಖುಷಿ ಅಂತ
ಇಲ್ಲಿ ಹೇಳಿದ ಸುಖ ಯಾವುದು ಅಂದ್ರೆ ನಮಗೆ ಗೊತ್ತಿಲ್ಲ ಸುಖ, ದೇವರ ನೆನಪಿನಲ್ಲಿ ಬರುವ ಸುಖ ಅದೇನೋ ಗೊತ್ತಿಲ್ಲ ನಮಗೆ, ಅದೇನೋ ಬರುತ್ತಂತೆ ನೋಡೋಣ. ಬಂದ್ರೆ ಸರಿ ಅಲ್ಲ, ಬಂದ ಹಾಕಿದ್ರೆ ನಮ್ಮ ಸುಖ ನಮ್ಗಿದ್ದೆ ಇರುತ್ತೆ. ಊಟ ತಿಂಡಿ ಕಾಫಿ ಅದರಲ್ಲಿ ಇರೋ ಸುಖ ಇದ್ದೇ ಇರುತ್ತೆ, ಅದನ್ನು ದೇವರು ಕೊಟ್ಟೇ ಇದ್ದಾರೆ. ಅದಲ್ಲದೆ ಇರುವ ಸುಖ ಏನೋ ಬರುತ್ತಂತೆ, ಟ್ರೈ ಮಾಡಿ ನೋಡೋಣ. ಬೆಟ್ಟಕ್ಕೆ ಕೂದಲು ಹಾಕಿಸೋಣ, ಬಂದ್ರೆ ಬೆಟ್ಟ ಬರುತ್ತೆ, ಇಲ್ಲ ಕೂದಲು ಬರುತ್ತೆ. ಒಂದು ಗಂಟೆ ಕೂದಲು ನಮಗೆ ಎಷ್ಟೋ ಗಂಟೆ ಕಳೆದು ಹೋಗುತ್ತೆ, ಈ ಒಂದು ಗಂಟೆ ಕೇಳಿದ್ರೆ ಆಯ್ತು ಏನಾಯ್ತು. ನಾ ಬರೋದು ಹಾಗೆ ಅಲ್ಲ, ಏನೋ ಹೇಳ್ತಾ ಇದ್ದಾರೆ. ಬಂದ್ರೆ ಬಂದು ಇದ್ದು ಹೋಮ ಮಾಡಿದರೆ ಇದ್ರೆ ಕೊಡುವ ಸ್ವಾಹ ಅಂತ ಕೊಡ್ತೀವಿ, ದೇವರಿದ್ರೆ ತಗೋ
ಇಲ್ಲ ಬರುತ್ತೆ ಅಂತಲೇ ಬರ್ತಿದೀವಿ. ನಮ್ ದೇವ್ರ ಕಾಣಿಸ್ಬೇಕು, ನಮ್ ಒಳ್ಳೇದು ಜ್ಞಾನ ಬರ್ಬೇಕು ಅಂತಲೇ ಬರ್ತಾ
ಇದ್ದಾರೆ.
ಹಂಗೆ ಹಿಂಗೆ ಅಂತ ಬರ್ತಾ ಇಲ್ಲ.
ಮುಂದೆ ಹೇಳ್ತಾರೆ, ವ್ಯೋಮ ಕಾಲ ವೇದ ಗುಣ ಜೀವ ರಾಶಿ ತ್ರಿವಿಧ, ಈ ಮಾತಿನಂತೆ ಸರ್ವದ ಎಣಿಸೋ ಸಾಮೋಪಾಸನೆ ಇದೆ ಮಾಡೋ ಮನುಜ. ಸಾಮೋಪಾಸನೆ ಅಂತ ಏನ್ ಕೇಳ್ಕೊಂಡಿದ್ದೀರಾ? ಅಲ್ಲಲ್ಲಿರುವ ಸಾಮ ಪ್ರತಿಪಾದ್ಯ ಭಗವಂತನಲ್ಲಿ ಈ ಗುಣಗಳ ಚಿಂತನೆ ಪಟ್ಟಿ ಬರ್ಕೊಂಡು ಚಿಂತನೆ ಮಾಡಬೇಕಂತೆ. ಒಂದೊಂದು ಕಾಲ ಬಂದ ಕೂಡಲೇ ಆ ಕಾಲ ಪ್ರತಿಪಾದ್ಯ ಭಗವಂತನಲ್ಲಿ ಈ ಗುಣಗಳನ್ನ ಚಿಂತನೆ ಮಾಡ್ತಾ ಬರಬೇಕು. ಏನಂತ, ಶ್ಯಾಮ ಶಬಲ ವರ್ಣ ದೇವ ಅತ್ಯಣು ನಿಸ್ಸೀಮ ಇಂದ್ರಿಯಗಳಿಗೆ ಅಗೋಚರ ಅಗೋಚರ ಪುರುಷ, ವ್ಯಾಮೋಹ ಪುಟ್ಟಿಸುವ ಈತನೆ ಇಷ್ಟ ದೈವ, ಕೋಮಲ ಗಾತುರ ಬಲು ಸುಲಭ ಸಮಸ್ತ ವ್ಯಾಪ್ತ ವಿಶಿಷ್ಟಾವರಣ ಲಗುನಿ ಮೀರಿ ಸ್ವಮಹಿಮಾ. ವ್ಯೋಮ ಕಾಲ ವೇದ ತ್ರಿಗುಣ ತ್ರಿಜೀವರಾಶಿ ತ್ರಿವಿಧ, ಇವೆಲ್ಲ ದೇವರ ಅಧೀನ. ಈ ರೀತಿಯಲ್ಲಿ ಸರ್ವದ ಎಣಿಸೋ, ಯಾವಾಗ ಯಾವಾಗ ಉಷಕ್ಕಾಲ ಮೊದಲುಕೊಂಡು ರಾತ್ರಿ ಪರ್ಯಂತ ಒಂದೊಂದು ರೂಪದಲ್ಲಿ ಈ ಗುಣಗಳನ್ನ ಚಿಂತನೆ, ಸ್ವಾಮಿ ನೀನಿಂತವ ನೀನಿಂತವ ಅಂತ ಚಿಂತನೆ ಮಾಡ್ತಾ ಕೆಲಸ ಮಾಡ್ತಾ ಇದ್ರು, ಚಿಂತನೆ ಮಾಡ್ತಾ ಇದ್ರು. ಸಾಮೋಪಾಸನೆ ಅಂದ್ರೆ ಸಾಮೋಪಾಸನೆ ಇದೆ ಮಾಡೋ ಮನುಜ, ಸಾಮ ವಂದಿತ ನಮ್ಮ ವಿಜಯ ವಿಠಲರಿಯ ಕಾಣಿಸಿದಂತೆ ಫಲವ ಕೊಡುತ್ತಿಪ್ಪನು. ಏನು ಕಾಣಿಸಿದಂತೆ ಫಲವ ಕೊಡುತ್ತಿಪ್ಪನು? ಬೇಡಿದ್ದೆಲ್ಲ ಕೊಡ್ತಾನೆ ಅಂತ ಅರ್ಥ ಅಲ್ಲ, ನಮಗೆ ಯಾವುದು ಯಾವುದು ಒಳ್ಳೇದು ಮಾಡುತ್ತೋ ಅದು ಕೊಡತಾನೆ.
ಸಂಕಲ್ಪ
ಕಾಣಿಸಿದಂತೆ ಅಂದರೆ ನಮ್ಮ ಕರ್ಮಾನುಸಾರ ಏನೇನು ಬರುತ್ತೋ ತಕ್ಕಂತೆ ಕೊಡತಾನೆ. ಇನ್ನು ಮುಂದೆ ಹೇಳ್ತಾನೆ, ಹಿಂಕಾರ ಪ್ರದ್ಯುಮ್ನ ಯಾವ್ಯಾವ ಯಾವ್ಯಾವ ರೂಪ, ಹಿಂಕಾರ ಪ್ರದ್ಯುಮ್ನ ಪ್ರಸ್ತಾವ ವಾಸುದೇವ ಉದ್ಗೀತ ನಾರಾಯಣ ಪ್ರತಿಹಾರ ಅನಿರುದ್ಧ ಸಂಕರ್ಷಣ ನಿಧನ. ಈ ಪರಿ ಪಂಚಸಾಮ ಶಂಕೆ ಇಲ್ಲದೆ ಜನರು ಕೊಂಡಾಡಿ ಕಬುಟಿಯಲ್ಲಿ ಕಾಲ ಕೊಂಡಾಡಿ ಹೇಳ್ತಾರೆ ನೋಡಿ. ಮಂತು ಬುದ್ಧಿ ಬಲು ದೂರ ಆಗಿ ಹೋಗುವುದು, ನಮ್ಗಿರೋದೇ ಪ್ರಾಪರ್ಟಿ ಮಂತು ಬುದ್ಧಿ, ಏನು ಹೇಳಿದ್ರು ಅನುಂಟ ಹಾಕಲ್ಲ ಅಂತ ಕೊಡ್ತೀವಿ ಅದು ಹೋಗ್ಬಿಡುತ್ತಂತೆ. ಮಂತು ಬುದ್ಧಿ ಬಲು ದೂರ ಆಗಿ ಹೋಗುವುದು ಸಂಕಟ ತೊಡಗುವುದು, ನಾನಾ ಸಂಕಟ ಏನು ಮಾಡಿಕೊಂಡು ಏನೋ ಒಂದು ಗೊತ್ತಿರುತ್ತೆ. ಪ್ರಾರಂಭ ದೇವರ ಪೂಜಾ ಮಾಡೋ ಕಾಲಕ್ಕೆ ಇಪ್ಪತ್ತು ಫೋನ್ ಕಾಲ್ ಬರುತ್ತೆ, ದೇವರ ಪೂಜಾ ಮಾಡೋ ಕಾಲಕ್ಕೆ ದೇವರ ಚಿಂತನೆ ಮಾಡೋ ಕಾಲಕ್ಕೆ ಎಲ್ಲರೂ ಬಂದು ಮಾತಾಡಿಸ್ತಾರೆ. ಆಟದವರೆಗೆ ಒಬ್ಬರೇ ಕೂತಿದ್ರು ಯಾರು ಬಂದು ಮುಖ ನೋಡಲ್ಲ, ಆ ದೇವರ ಚಿಂತನೆ ಅಂತ ಬಂದು ಎಲ್ಲರೂ ಬಂದು ಬಡ್ದು ಬಡ್ದು ಮಾತಾಡಿಸ್ತಾರೆ. ಅದೇನೆಲ್ಲ ಮಾಡ್ತಾ ಇರುತ್ತಲ್ವ ಅದು ಹೇಳ್ತಾ ಇದ್ದಾರೆ. ಸಂಕಟ ತೊಲಗುವುದು ಇನ್ನ ಒಳ್ಳೆ ಮಾತು ಹೇಳ್ತಾ ಇದ್ದಾರೆ. ದೇಹದೊಳಗಿದ್ದ ಓಂಕಾರ ಮೂರ್ತಿ ವಿಜಯ ವಿಠಲನಲ್ಲಿ ಹೃದ್ಗತನ ದೇಹದಲ್ಲಿರತಕ್ಕಂಥ ಓಂಕಾರ ಮೂರ್ತಿ ವಿಜಯ ವಿಠಲನನ್ನ ಜೀವ ತನ್ನ ಹೃದಯದಲ್ಲಿರುವ ದೇವನನ್ನ ಪೂಜಿಪ. ಈ ಸಾಮೋಪಾಸನೆ ಮಾಡಿದ್ರೆ ದೇವನ ಪೂಜೆ ಶುರು ಆಗುತ್ತಂತೆ. ಹೇಗೆ ಪೂಜೆ ಮಾಡ್ತಾನೆ ಅಂದ್ರೆ ಅಲಂಕಾರನಾಗಿ ಪೂಜಿಪ, ಅಲಂಕಾರ ತಾನೇ ಆಗಿ ಪೂಜೆ ಮಾಡ್ತಾನೆ. ಇಂಥ ಸುಂದರ ಮಾತಿದೆ. ದೇವರ ಪಾದಕ್ಕೆ ಹೂವು ಹಾಕುತ್ತೇವೆ, ಅದರಲ್ಲೇ ಇರುತ್ತೆ. ಅದು ನೋಡಿದಾಗ ಒಬ್ಬನೇ ಹೇಳ್ತಾರೆ, ನಾನು ಹೂವಾಗಿ ಹುಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು, ದೇವರ ಕಾಲಲ್ಲೇ ಬಿದ್ದಿರ್ತಾ ಇತ್ತು, ಈ ಮನುಷ್ಯನಾಗಿದ್ದಕ್ಕೆ ಓಡಾಡ್ತಾ ಇತ್ತು. ಇನ್ನೊಂದ್ಸಲ ನೋಡ್ತಾರೆ, ದೇವರ ಮೇಲೆ ಕಿರೀಟ ಕೊಡಿತಾ ಇತ್ತು. ಅದು ನೋಡಿ ಅಂದುಕೊಡ್ತಾರೆ, ನಾನೇ ಕಿರೀಟ ಆಗ್ಬಿಟ್ಟಿದ್ರೆ ದೇವರ ಮೇಲೆ ಕೂತು ನಾನು ಚೆನ್ನಾಗಿ ಹೊಳಿತಾ ಇದ್ದೆ. ಈ ಆಲೋಚನೆ ಬರುತ್ತಾ ಇಲ್ಲ ಯಾವಾಗಾದ್ರೂ, ಒಮ್ಮೆ ಆದ್ರೂ ಬರುತ್ತಾ
ಬಂದಿಲ್ಲ.
ಅವರು ವಿದ್ಯಾಭ್ಯಾಸ ನೋಡ್ತಾ ಇದ್ರೆ ದೇವರ ಮೇಲೆ ರಾಮದೇವರು ಹಾಗೆ ಇರ್ತಿರ್ತಾರೆ, ಜಿರುಳೆ ಬರ್ತಾ ಇರುತ್ತೆ, ಯಾರು ಹಿಡ್ಕೊಳಿತಾಗತ್ತೆ, ಮಡಿ ದೇವರು ಮಡಿದಿರ್ತಾರೆ, ಜಿರುಳೆ ರಾಮ ಮಡಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ದೇವರ ಮೇಲೆ ಓಡಾಡ್ತಾ ಇರುತ್ತೆ. ಅಲ್ಲಿ ಎಲ್ಲ ಹತ್ರ ಅವ್ರ ಅನ್ನೋದು ನಾವು ಜಿರುಳೆ ಆಗಿ ಚೆನ್ನಾಗಿರ್ತಾ ಇದ್ದೀವಿ. ಸ್ನಾನ 20 ಸಲ ಮಾಡಬೇಕಾಗಿದ್ದಿಲ್ಲ, ಸ್ನಾನ 20 ಸಲ ಮಾಡಬೇಕಾಗಿಲ್ಲ, ಡೈರೆಕ್ಟ್ ದೇವರು ಹೋಗ್ಬೋದು. ಸುಮ್ಮನೆ ಮಡಿ ಹಾರಾಟ ಅದು ಇದು ಇಲ್ಲ, ದೇವರ ಮೇಲೆ ಯಾವಾಗ ಬೇಕಾದ್ರೂ ಹೋಗ್ಬೋದು. ಈ ಮನುಷ್ಯನಾಗಿರ್ತಕ್ಕೆಲ್ಲ ಮುಟ್ಬೋದು ಇಲ್ಲ, ಗೊಡವೆ ಗೊಂದಲ ಎಲ್ಲ ಇತ್ತು. ಅದಕ್ಕೆ ಹೇಳ್ತಾರೆ ಅಂದ್ರೆ ಈ ತರ ಮನುಷ್ಯ ಭಗವಂತನನ್ನ ತಾನೇ ಅಲಂಕಾರನಾಗಿ ಪೂಜಿಪ, ಅಂದರೆ ನಾನಾ ರೀತಿಯಾದ ರೂಪಗಳಿಂದ ಭಗವಂತನನ್ನು ತಾನು ಅರ್ಚನೆ ಮಾಡುತ್ತಾನೆ ಈ ಸಾಮೋಪಾಸನೆ ಮಾಡಿದರೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಬಿಂಬೋಪಾಸನೆ ಮಾಡು ಭಕ್ತಿ ಪೂರ್ವಕದಿಂದ ಕಂಬಕವನೆ ತೊರೆದು ತೀವ್ರದಲ್ಲಿ. ಬಿಂಬೋಪಾಸನ ಅಂದ್ರೆ ನಮ್ಮ ಒಳಗಿರುವ ಬಿಂಬನೆ ಸಾಮ ನಾಮಕನಾಗಿ 7 ಸಾಮಗಳಲ್ಲಿ ನಿಂತಿದ್ದಾನೆ ಅಂತ ಚಿಂತನೆ ಮಾಡುವುದೇ ಬಿಂಬೋಪಾಸನ. ಅದನ್ನ 7 ಕಾಲಗಳಲ್ಲಿ ಮಾಡಬೇಕು. ಏನ್ ಮಾಡಬೇಕು, ಕ್ವಾಲಿಫಿಕೇಶನ್ ಏನಿದಕ್ಕೆ, ಡಂಬಕವನೆ ತೊರೆದು ಎಲ್ಲಿ ಓದು ಬರ್ತಾ ಇರುತ್ತೆ ನಮ್ಮ ಒಳಗೆ, ಏನು ಮಾಡ್ಲಿಕ್ಕೆ ಹೋದ್ರು ಕೂಡ ಪ್ರವಚನ ಮಾಡಿದ್ರೆ 10 ದಿನ ಹೊಗಳಬೇಕು, ನಿಮ್ಮ ಪ್ರವಚನ ಬಹಳ ಚೆನ್ನಾಗಿದೆ. ಯಾವತ್ತಾದ್ರೂ ಪ್ರವಚನ ಮಾಡಿದಾಗ ಯಾರು ಹೊಗಳಿಲ್ಲ, ಏನೂ ಹೇಳಿಲ್ಲ, ಏನೋ ಸಂಕಟ. ಹಾಗೆ ಒಂದು ಹಾಡು ಹೇಳಿದ್ರು, ಒಂದು 4 ಜನ ನಮ್ಮ ಕಡೆ ನೋಡ್ಬೇಕು, ಹೊಗಳಬೇಕು, ನಿಮ್ಮ ಹಾಡು ತುಂಬಾ ಚೆನ್ನಾಗಿದೆ ಅಂತ, ಯಾರು ಹೇಳಿಲ್ಲ ಅಂದ್ರೆ ಏನೋ ಸಂಕಟ. ಈ ತರ ಇನ್ನೊಬ್ಬರಿಗಾಗಿ ಡಂಬಕ ಡಂಬಕ ಬರ್ತಾ ಇದೆ, ಹೇಳ್ತಾರೆ ಅದು ಒಬ್ಬರಲ್ಲ ಎಲ್ಲಾರಲ್ಲಿ ಕೂತಿದೆ, ಹೋಗ್ಬೇಕಂತೆ. ಅದಕ್ಕೆ ನಮ್ಮ ಶೇಷದಾಸರು ಯಂತ್ರೋದ್ಧಾರಕನ ಪ್ರಾರ್ಥನೆ ಮಾಡ್ತಾ ಕೂಡ ಮಾಡ್ತಾರೆ ನೋಡಿ, ಯಾವುದು ನಂಬಿದೆ ನಿನ್ನ ಪಾದ ಮುಖ್ಯ ಪ್ರಾಣ, ನಂಬಿದೆ ನಿನ್ನ ಪಾದ, ನಂಬಿದೆ ನಿನ್ನ ಪಾದ ಡಂಬವ ತೊಡಗಿಸಿ ಬಿಂಬದೊಳಗೆ ಹರಿಯ ಬಿಂಬ ಕೊಳೆಯುವಂತೆ ಮಾಡು. ಅದಕ್ಕೆ ಮೇನ್ ಅಬ್ಸ್ಟ್ರಕ್ಷನ್ ದೊಡ್ಡ ಪರ್ವತದಷ್ಟು ಕೂತಿರುವುದು ಡಂಬಕ. ಬಿಂಬೋಪಾಸನೆ ಮಾಡು ಭಕ್ತಿ ಪೂರ್ವಕದಿಂದ ಡಂಬಕ ವಾಣೆ ತೊರೆದು ತೀವ್ರದಲ್ಲಿ. ಇನ್ನು ಹೇಳ್ತಾರೆ, ಬಿಂಬದೊಳಗೆ ಇದ್ದ ಹೃದಯಸ್ಥ ಮೂರ್ತಿಯ ಬೆಂಬಿಡದೆ ನೋಡುವುದು ಬಹು ಪ್ರಕಾರ. ಏನು ಚಿಂತನ ಅಂದ್ರೆ, ಹೃದಯದಲ್ಲಿರುವ ಆ ಮೂರ್ತಿಯನ್ನ ಸದಾ ಏಕ ಪ್ರಕಾರ ನೋಡ್ತಾ ಇರುವುದು, ಅಲ್ಲ ಕಾಣಿಸೋದೇ ಇಲ್ಲಲ್ಲ ಅಂದ್ರೆ. ಅದಕ್ಕೆ ಹೇಳ್ತಾರೆ, ನಮಗೆ ವಿಶೇಷವಾದ ಇಷ್ಟವಾದ ಮೂರ್ತಿಯನ್ನ ಪದೇ ಪದೇ ನೋಡ್ತಾ ಆ ಮೂರ್ತಿಯನ್ನ ಮನಸ್ಸಲ್ಲಿ ಪ್ರಿಂಟ್ ಮಾಡಿಕೊಳ್ಬೇಕು, ಮಾಡಿಕೊಂಡ್ರೆ ಅದು ಹಾಗೇ ನಿಲ್ಲುತ್ತೆ. ಅದನ್ನ ವಾಸನಾ ಪರೋಕ್ಷ ಅಂತಾರೆ. ಆ ಮೂರ್ತಿಯೇ ದೇವರಲ್ಲ. ಸಾಮಾನ್ಯ ಎಡಬಿಡ್ತೀವಿ, ತಿರುಪತಿ ಹೋಗಿರ್ತೀವ, ಶ್ರೀನಿವಾಸ ನೋಡಿರ್ತೀವ, ಆ ಮೂರ್ತಿ ಮನಸ್ಸಲ್ಲಿ ಮೂಡುತ್ತಾ ಬಂದು ಕೊಳ್ಳೆ ಶ್ರೀನಿವಾಸನ ಮೂರ್ತಿ ಬರುತ್ತೆ, ದೇವ ಅಂತ ಕೈ ಮುಗಿತೀವಿ. ಅದು ದೇವರಲ್ಲ, ಶ್ರೀನಿವಾಸನ ನೋಡಿದ್ದಕ್ಕೆ ಮನಸ್ಸಿನಲ್ಲಿ ಸಂಸ್ಕಾರಗಳಿಂದ ಏರ್ಪಟ್ಟ ಮೂರ್ತಿ ಅದು, ಅದೇ ದೇವರಲ್ಲ. ಅದರೊಳಗೆ ದೇವರು ಬೇರೆ, ಅದನ್ನು ಹೇಳುತ್ತಾರೆ. ಬಿಂಬ ದೋಳದೇ ಇದ್ದ ಬಿಂಬ ಅಂದ್ರೆ ಶರೀರ, ಬಿಂಬ ದೋಳದೇ ಇದ್ದ ಹೃದಯಸ್ಥ ಮೂರ್ತಿಯ ಬೆಂಬಿಡದೆ ನೋಡುವುದು ಬಹು ಪ್ರಕಾರ. ಬಹು ಪ್ರಕಾರ ಬಹು ಪ್ರಕಾರ ಅಂತ ಹೇಳ್ತಾರೆ, ಅಂದ್ರೆ ನಾನಾ ರೀತಿಯಲ್ಲಿ ಕಾಣುತ್ತಯ್ಯ. ನಮ್ದು ಸಂತತ ಸಂಯೋಗ ಮೊದಲಾವತ್ತಿ ಇದನ್ನು ಹೇಳ್ತಾರೆ. ಸತತ ನಂಬು ದೇವರನ್ನ. ಹೇಗೆ ನಂಬಬೇಕು ಅಂದ್ರೆ ದೇವರ ಮೇಲೆ ಅಂಟಿನಿಂದ ಸತತ ಅಂಟು ಬರಬೇಕು ದೇವರಲ್ಲಿ. ದೇವರ ಗುಣಚಿಂತನೆ ಸತತ ಅಂಟು ಬರಬೇಕು. ಆ ಅಂಟು ಬಂದಾಗ ದೇವರಲ್ಲಿ ನಂಬಿಕೆ ಬರುತ್ತದೆ, ಚೆನ್ನಾಗಿ ನಂಬಿಕೆ ಬರುತ್ತೆ. ಒಬ್ಬರು ನನಗೆ ಗೊತ್ತಿದ್ದವರು ಜೀವನದಲ್ಲಿ ಏಳೆಂಟು ಸಲ ಭೀಷ್ಮ ಪಂಚಕ ಮಾಡಿ ಮುಗಿಸಿದ್ರು. ಹೆಣ್ಮಗಳು ಮಡಿಯಿಸು ಒಂದು ಸಲ ಏಳೆಂಟು ಸಲ ಭೀಷ್ಮ ಪಂಚಕ. ವಿಷ್ಣು ಪಂಚಕ ನೀರು ಕೊಡದಂತೆ ಸದಾ ಆಚಾರ, ಸದಾ ದೇವರ ಚಿಂತನೆ, ಸದಾ ಯಾವಾಗಲೂ ವಿಶೇಷವಾಗಿ ಸಾಧನೆ, ಅಪರೂಪದ ಸಾಧನೆ ಮಾಡಿದ್ರು. ಅಂಥವ್ರ ಮನೆಗೆ ಒಬ್ಬರು ಬಂದರು, ಗಲಗಲಿ ವಂಶದ ಮಹಾನುಭಾವರು, ಗಲಗಲಿ ನರಸಿಂಹಾಚಾರ್ಯರು. ಅವರ ಮಕ್ಕಳು ಗಲಗಲಿ ಪೂರ್ಣಾಚಾರ್ಯರು. ಗಲಗಲಿ ನರಸಿಂಹಾಚಾರ್ಯರು ಅಂದರೆ ಅವರ ಕುರಿತು ತುಂಬ ಹೇಳ್ತಾರೆ ಮಹಾಜ್ಞಾನಿಗಳವರು. ಅವರು ಮಾಡೋ ಚರ್ಯ ಒಂದು ಏನು ಅಂದರೆ ನಿತ್ಯ ಶತಕುಂಭ ಸ್ನಾನ ಮಾಡುವವರು. ನೂರು ಕೊಡ ಸ್ನಾನ ಮಾಡ್ತಿದ್ದಾರೆ. ಏನು ನಾವು ಮಾಡುವ ವಿಚಾರ ಸೇರಿ ಬಾವಿಯಲ್ಲಿ ನೀರು ಸೇರಿಕೊಂಡು ನೂರು ಕೊಡ ಸ್ನಾನ ಮಾಡಬೇಕು ಕೈ ಹೋಗುತ್ತೆ. ಅದಲ್ಲ ಅವರು ಸೇರ್ಕೊಳ್ತಾ ಇದ್ದಿಲ್ಲ, ಅವರು ಕೂತಿದ್ರೆ ಶಿಷ್ಯರು ಹಾಕ್ಬೇಕು, ಸುಲಭ ನಾವು ಕೊಡ್ತೀವಿ ಅಲ್ಲಂತೆ. ಆ ನೂರು ಕೊಡ ನೀರು ಚೆನ್ನಾಗಿ ಕಾಸ್ಬೇಕು. ಹೇಗೆ ಕಾಸ್ಬೇಕು ಅಂದ್ರೆ ಆ ಹಾಕುವವನಿಗೆ ಕೈಯಿಂದ ಮುಟ್ಟಿದರೆ ಬೊಬ್ಬೆ ಬರುತ್ತೆ. ಅದಕ್ಕೆ ಅವನು ಇಕ್ಕಳದಿಂದ ಹಿಡ್ಕೊಂಡು ಕೊಡ ಚಿಕ್ಕದಲ್ಲ ದೊಡ್ಡ ಕೊಡ ಅಂಥದ್ದನ್ನು ಈ ಕಡೆಯಿಂದ ಹಿಡ್ಕೊಂಡು ಇವರ ಮೇಲೆ ಸುರಿಬೇಕು. ಅಂತ ಸ್ನಾನ 108 ನಿತ್ಯ ಮಾಡ್ತಾ ಇದ್ದಾರೆ. ನೆನೆಸ್ಕೊಂಡ್ರೆ ನಾನು ಬಿಟ್ಟ ಅಂತ ಹಾಸ್ಪಿಟ್ಲಲ್ಲಿ ನೆನೆಸ್ಕೊಂಡಿದ್ದಂತೆ ಬಿಟ್ಟಾಗಿರುತ್ತೆ ಹಾಕೋದು ಬೇರೆ ಇದು ಅಂತ ಅಂದ್ರೆ ಅದು ಚಿಕ್ಕದು ದೃಷ್ಟ ಅಂತ. ಮಹಾ ಜ್ಞಾನಿಗಳು ಅವರ ಮಕ್ಕಳು ಪೂರ್ಣಾಚಾರ್ಯರು ಅಂತ. ಅವರು ಆ ಹೆಣ್ಣು ಮಗಳಿಂದ ಮನೆಗೆ ಬಂದರು. ಬಂದಾಗ ಆಕೆ ಸಂಶಯ ಒಳಗಿದೆ, ನಮಗೂ ಇರುತ್ತಲ್ಲ ಏನಂತ. ನಾವು ಮಾಡೋ ಸಾಧನೆ ದೇವರು ತಗೊಂತಾ ಇದ್ದಾರಾ ಇಲ್ವಾ ಕ್ವಶನ್ ಗೊತ್ತಿರುತ್ತೆ. ಮತ್ತೆ ನಾವೇ ಅನ್ಕೊಂಡೆ ಇಲ್ಲ ತಗೊಂತಾ ನಾವೇ ದೇವರು ಮಾತಾಡಲ್ಲ, ನಾವೇ ನಮ್ಮನ್ನು ಸಮಾಧಾನ ಮಾಡಿಕೊಂಡೆ ಇಲ್ಲಪ್ಪ ಇಷ್ಟು ಮಾಡ್ತಾರೆ ತಗೊಂಬಲ್ಲ ತಗೊಂತ. ಆಕೆ ಗೊತ್ತಿತ್ತು ದೇವರು ನನ್ನ ಸಾಧನೆ ಹೇಗಿದೆ ಕೇಳಬೇಕು ಸಂಕೋಚ. ಹೆಣ್ಮಗಳು ಕೇಳಿಕೊಂಡು ದೊಡ್ಡವರಪ್ಪ ಬಂದಿದ್ದಾರೆ ನನ್ನ ಸಂಶಯ ಪರಿಹಾರ ಮಾಡಲಿ. ಅವತ್ತು ಸ್ವಪ್ನದಲ್ಲಿ ಅವರೇ ಬಂದಿದ್ದಾರೆ ಆಕೆಗೆ. ಸ್ವಪ್ನದಲ್ಲಿ ಬಂದ್ರೆ ಕಾಲ ಹಿಡಿದು ಕೇಳ್ತಾ ಇದ್ದಾರೆ ಸ್ವಪ್ನದಲ್ಲಿ, ಗುರುಗಳು ದೊಡ್ಡವರು ನೀವು ನನ್ನ ಸಾಧನೆ ಏನು ಹೇಳಿ ಏನಾಗ್ತಾ ಇದೆ ನನ್ನ ಸಾಧನೆ ಅಂದ್ರೆ ಸ್ವಪ್ನದಲ್ಲಿ ಅವ್ರು ಹೇಳ್ತಾ ಇದ್ದಾರಂತೆ. ಇನ್ನ ನಿನಗೆ ದೇವರ ಮೇಲೆ ಗಟ್ಟಿಯಾಗಿ ನಂಬಿಕೆ ಬರಲಿಲ್ಲ ಏನೋ ಇಷ್ಟು ಪಟ್ಟಿ ಮಾಡಿದಾಗೆ ಇನ್ನ ನಿನಗೆ ಗಟ್ಟಿ ನಂಬಿಕೆ ಬರಲಿಲ್ಲ ಬರಬೇಕಿನ್ನ. ಆಕೆ ಥಟ್ ಅಂತ ಎದ್ದು ಸ್ವಪ್ನ ಆಗಿದಲ್ಲ ಎದುರಿಗವರು ಬೆಳಿಗ್ಗೆ ಪಾರಾಯಣ ಮಾಡ್ಕೊಳ್ತಾ ಇದ್ದಾರೆ. ಹೋಗಿ ನನ್ನ ಸ್ವಪ್ನ ಅಂತ ಹೇಳಬೇಕು ಇನ್ನು ಹೇಳಿಲ್ಲ ಅವರೇ ಅಂದರು. ಸ್ವಪ್ನ ಆಯ್ತ ಸಂಶಯ ಹೋಯ್ತ ನಿನ್ನ ಸ್ಥಿತಿ ಗೊತ್ತಾ ಇದ್ದ ಸಾಧನೆ ಮಾಡು. ಶಾಖ ಅಂದ್ರೆ ಹೇಗಿರುತ್ತೋ ಅವರ ಅನುಭವ ಆಗಿರುತ್ತೆ ವ್ಯಕ್ತಿ ಅದ್ಭುತವಾದಂತಹ ಅನುಭವಗಳಿತ್ತು. ಅಲ್ಲ ಆ ವ್ಯಕ್ತಿ ಯಾರು ಅಂತ ಕೇಳ್ತೀರಾ? ಯಾರೋ ಅಲ್ಲ, ಯಾರೋ ಅದನ್ನ ನಾನು ಹೇಳ್ತಾ ಇದ್ದಿಲ್ಲ, ನನಗೆ ಗೊತ್ತಾಗುತ್ತೆ ಅದು ನನ್ನ ಅಜ್ಜಿ ತಂದೆಯ ತಾಯಿ. ಯಾಕಂದ್ರೆ ಅಷ್ಟು ಸಾಧನೆ ಮಾಡಿದ್ರು ಕೂಡ ಒಳಗಿನ ಹುಡುಕೊಂಡಿರುತ್ತೆ ಗೊತ್ತೇ ಆಗಲ್ಲ ನಮಗೆ. ನಾವು ಸರ್ಟಿಫಿಕೇಟ್ ಕೊಟ್ಕೊಂಡಿರ್ತೀವಿ ಎಂತ ಸಾಧನೆ ಅಪ್ಪ ಅಂತ ಹೇಳಿ ಗೊತ್ತಾಗುತ್ತವರಿಗೆ ಈ ಪ್ರಾಣಿ ಹೇಗೆ ಕೂಡಿದೆ ಅಂತ ಒಳಗಿದ್ದವರು ಡೈರೆಕ್ಟ್ ನೋಡಿಕೊಳ್ಳಿ ಎಕ್ಸ್ಪ್ರೆಸ್ ಅಂತ ಗೊತ್ತಾಗ್ತಾ ಇರುತ್ತೆ. ಮೇನ್ ದೇವರ ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಂತೇಳಿ ಅದು ಬಾರದೇನೆ ನಮ್ಮ ಸಾಧನೆ ಆಗಬಿಡ್ತಾ ಇರುತ್ತೆ. ಆ ಸಾಧನೆ ಯಾವ್ದಕ್ಕಾಗುತ್ತೆ? ನಂಬಿಕೆ ಬರ್ಲಿಕ್ಕೆ. ನಂಬಿಕೆ ಬಂದ ಮೇಲೆ ಮತ್ತೆ ಬೇರೆ ಸಾಧನೆ ಅದನ್ನ ಹೇಳ್ತಾರೆ. ದಾಸರಾಯನ ಮಾತು ಹೇಳ್ತಾ ಇದ್ದೇನೆ ನಾನಿಲ್ಲಿ, ನಂಬು ಬಹು ಪ್ರಕಾರ, ನಂಬು ಸಂತತ ಸಂಯೋಗ ಮೊದಲಾವರ್ತೀವಿ. ಭಗವಂತನನ್ನ ಸದಾ ಇದ್ದೀಯ 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 ಅಂತ ದೃಢವಾಗಿ ಭಗವಂತನ ನಂಬಬೇಕಂತೆ. ಅದು ಬೇಕಾ? ನಂಬಿಕೆ ಬೇಕಾ? ಸಾಮೋಪಾಸನೆ ಸದಾ ಮಾಡಿ ಬರುತ್ತೆ. ಒಳಗೆ ದೇವ ಹೇಗೆ ಕಾಣಿಸ್ತಾನೆ? ಈ ಸಾಮೋಪಾಸನೆ ಮಾಡ್ತಾ 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 ಇದ್ದರೆ ಮೊದಲ ಆವರ್ತೀವಿ ಹೊಂಬಣ್ಣ ವರ್ಣವನು ಮೊದಲು ಒಳ್ಳೆ ಬಂಗಾರದ ಬಣ್ಣದಲ್ಲಿ ಕಾಣಿಸ್ತಾರೆ ಭಗವಂತ. ಆ ತರುವಾಯ ಕಾಂಬ ಮೂರ್ತಿಗಳ ಹೆಸರು ಕೇಳು. ವಿಜಯದಾಸನ ಗೊತ್ತೇನಯ್ಯ ಅಂದ್ರೆ ತಲೆ ಮೇಲೆ ಕೈ ಇಟ್ಟು ಒಳಗೆ ದೇವರನ್ನ ತೋರಿ ನೋಡು ಅಂತ ನೋಡಿಸಿದ ಮಹಾನುಭಾವ. ಅದಕ್ಕೆ ಹೇಳ್ತಾ ಇದ್ದಾರೆ, ನಾವಿನ್ನು ಧ್ಯಾನ ಕೊಟ್ಟಿಲ್ಲ, ಏನು ಮಾಡಿಲ್ಲ, ಹೇಳಕ್ ಮೊದಲೇ ಹೇಳ್ಬಿಡ್ತಿದ್ದಾರೆ. ನೋಡು, ನೀ ಧ್ಯಾನ ಮಾಡಿದಾಗ ನಿನ್ನ ಹೃದಯದಲ್ಲಿ ದೇವರು ಮೊದಲು ಕಾಣೋದು ಬಂಗಾರದ ಬಣ್ಣದಿಂದ, ನಂತರ ನಂತರ ಯಾವ್ಯಾವ ರೂಪಗಳು ಕಾಣುತ್ತೋ ಹೇಳುತ್ತೇನೆ ಕೇಳು ಅವರು ಹೇಳುತ್ತಾರೆ. ಆ ತರುವಾಯ ಕಾಂಬ ಮೂರ್ತಿಗಳ ಹೆಸರು ಕೇಳು. ಈ ಮೂರ್ತಿಗಳಿಗೆ ಕಾಣಿಸ್ತಾರೆ ನೋಡು, ಶ್ರೀ ವಿಷ್ಣು ಅಂಬುಜ ಸಂಭವ ರುದ್ರನಾಮ. ರುದ್ರ ರೂಪದಲ್ಲಿ ಕಾಣಿಸ್ತಾನೆ, ಬ್ರಹ್ಮ ರೂಪದಲ್ಲಿ ಕಾಣಿಸ್ತಾನೆ, ವಿಷ್ಣುವಾಗಿ ಕಾಣುತ್ತಾನೆ. ಇಂಬಾಗಿ 20 ಪರಿಚ್ಛೇದ ತ್ರಯದಲ್ಲಿ ಅಂಬುಜಿ ನಂದನೆ ಲಕ್ಷ್ಮಿ ವಾಣಿ ಅಂಬಿಕಾ ನಾಮದಲ್ಲಿ ದತ್ತ ಸ್ಥಾನ ಜಡೆಯ ಬೆಂಬಲವಾಗಿ ಪಾಲಿಸುತ್ತಿಪ್ಪಳು ಹೇಳ್ತಾ ಇದ್ದಾರೆ. ದೇವ ನಮ್ಮ ಒಳಗಿರುವ ತತ್ವಾಭಿಮಾನಿಗಳು ಯಾರ್ಯಾರಿದ್ದಾರೆ ಅವರವರ ಹೆಸರು ಅವರವರ ರೂಪ ಅವರವರ ಆಕಾರದಲ್ಲಿ ಅವರವರ ಚೇಷ್ಟೆಗಳನ್ನು ತೋರುತ್ತಾ ನಮ್ಮೊಳಗೆ ಹೊಳೆಯುತ್ತಾ ಬರುತ್ತಾನೆ. ಎಲ್ಲ ಪರಿಚಯ ಮಾಡ್ಕೊಡ್ತಾ ಇದ್ದಾರೆ. ಅಂಬಿಕಾ ವಾಣಿ ಅಂತ ಹೆಸರಿಟ್ಟುಕೊಂಡು ಹೆಂಗಸರಲ್ಲಿ, ಬ್ರಹ್ಮ ರುದ್ರ ಅಂತ ಗಂಡಸರಲ್ಲಿ, ಆ ರೀತಿಯಲ್ಲಿ ಇದ್ದುಕೊಂಡು ದೇವರೇ ನಿನ್ನ ಹೃದಯದಲ್ಲಿ ಒಂದೊಂದು ರೂಪ ಒಂದೊಂದು ರೂಪ ಕಾಣುತ್ತಾ ಬರುತ್ತೆ. ಇನ್ನು ಮುಂದೆ ಹೇಳುತ್ತಾರೆ, ತುಂಬಿದ ಪ್ರಕೃತಿ ಗುಣ ಸಾಮ್ಯ ಪರಮಾಣುಗಳು ಎಂಬುವು ಒಂದೊಂದು ಅನಂತ ಮಿಡಿತ ಎಂಬು ಕೊಂಡಿರವು ಅವ್ಯಕ್ತವೇ. ಅವ್ಯಕ್ತ ತತ್ವದಲ್ಲಿ ಸತ್ವಾಂಶಗಳು ರಜೋ ಅಂಶಗಳು ತಮೋ ಅಂಶಗಳು ಅನಂತ ಮಿಳಿತ ಆಗಿವೆ. ಅಲ್ಲೆಲ್ಲ ಭಗವದ್ ರೂಪದು ಲಕ್ಷ್ಮೀದೇವಿ ರೂಪಗಳು ನಿಂತಿವೆ. ಅವೆಲ್ಲ ಕೂಡ ನಮಗೆ ಮನೋಮಂದಿರದಲ್ಲಿ ಏನು ತುಂಬಿದಂತೆ ಕಾಣ್ತಾ ಬರುತ್ತೆ. ಅಷ್ಟೇ ಅಲ್ಲ, ಮನ ಅಂಬಕ ಮಿತ್ತಾದ ದಶಕರಣ. ನಮ್ಮಲ್ಲಿ ಮನಸ್ಸಿದೆ, ಅಂಬಕ ಅಂದ್ರೆ ಚಕ್ಷುಸ್ಸು, ಅಂಬಕ ಮೊದಲಾದ ದಶಕರಣ ಅಂದ್ರೆ ಚಕ್ಷುಸ್ಸು ಮೊದಲಾದ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ, ಅಂಬರಾದಿ ಅಂದ್ರೆ ಆಕಾಶಾದಿ ಭೂತ ಪಂಚ ಧನಮಾತ್ರೆಗಳು ಎಂಬ ತತ್ವಗಳು 24 ತುಂಬಿದ ಚಿತ್ತದಲ್ಲಿ ವಿಚಾರಿಸಿ ಅದು ಶಾಂತಿಯೊಳಗಿರು. ಅಂದರೆ ನಮ್ಮೊಳಗೆ 24 ತತ್ವಗಳು, ಆ ತತ್ವಾಭಿಮಾನಿಗಳು ಅವರೊಳಗೆ ಭಗವದ್ ರೂಪಗಳು ಎಲ್ಲ ಒಂದೊಂದು ಒಂದೊಂದು ಗೋಚರ ಆಗ್ತಾ ಬರುತ್ತೆ. ಸಿಲೆಬಸ್ ಹೇಳ್ತಾ ಇದ್ದಾರೆ, ಮುಂದೆ ನೀವು ಮಾಡಿದ್ರೆ ಅಲ್ಲಿ ಕಾಣಿಸಿದ್ರೆ ಹೀಗೆ ಕಾಣಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮಲ್ಲಿ ಇರುತ್ತಲ್ಲ, ಈಗ ಎಕ್ಸಾಮ್ ಮುಗೀತು ಅಂದ್ಕೊಳ್ಳಿ, ಸಮರ ಹಾಡೆ ಶುರುವಾಗುತ್ತೆ. ಈ ಹುಡುಗರಲ್ಲಿ ಇನ್ನ ಬಂದ ಮೇಲೆ ಕೂಡ ಓದದೆ ಎಕ್ಸಾಮ್ ಕಾಲಕ್ಕೆ ಓದೋರು ಬೇರೆ, ಅದಕ್ಕೂ ಬೇರೆ ಇರುತ್ತೆ. ಇನ್ನ ಕೆಲವರು ಅದಕ್ಕೆ ಬಹಳ ರಿವರ್ಸ್, ಇನ್ನ ಕ್ಲಾಸೇ ಶುರುವಾಗಿರಲ್ಲ, ಮುಂದಿನ ಕ್ಲಾಸ್ ಏನು, ಅವಾಗಿನ ಸಬ್ಜೆಕ್ಟ್ಸ್ ಏನು, ಆ ಟೆಕ್ಸ್ಟ್ ಬುಕ್ ಏನು, ಕ್ವಶನ್ ಪೇಪರ್ ನೋಡಿ, ಅವಾಗಿನ ಮುಂದಿನ ಕ್ಲಾಸಿನ ಕ್ವಶನ್ ಪೇಪರ್ಸ್ ಎಲ್ಲ ತಂದುಕೊಂಡು ಅದರಾಗಿ ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಆ ಸಮ್ಮರ್ ಹಾಲಿಡೇಸ್ ಒಳಗೆ ಪ್ರಿಪೇರ್ ಆಗಿಬಿಟ್ಟು ಎಕ್ಸಾಮ್ ಪಾಸ್ ಆಗಬಿಟ್ಟು ಅವ್ರು ನೋಡಿದ್ರೆ ಆಟ ಆಡ್ಕೊಂಡಿರ್ತಾರೆ, ಇವ್ರು ನೋಡಿದ್ರೆ ಹಗಲು ರಾತ್ರಿ ಓಡ್ತಾ ಇರ್ತಾರೆ. ಅಂದ್ರೆ ಸಬ್ಜೆಕ್ಟ್ ತಿಳ್ಕೋಬೇಕು ಅಂತ ಅಂಬರ ಇದ್ದವರಿಗೆ ಈ ತರ ಹಳಾಗುವಲ್ಲಿ ಇದ್ದವರಿಗೆ ಆ ತರ, ಅದಕ್ಕೆ ನೀವು ಯಾವ ತರ ಇರಬೇಕು ನೀವೇ ನೋಡಿ. ನಿಮ್ಮ ಸಬ್ಜೆಕ್ಟ್ ಸಿಲೆಬಸ್ ಪೇಪರು ಕ್ವಶನ್ ಪೇಪರು ಎಲ್ಲ ಈಗ ಸೆಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಚೂರು ತಯಾರಾಗಿ ಅಪ್ಪ ಇಷ್ಟಿದೆ ಸುಮ್ಮನೆ ಬರೀ ಊಟ ಮಾಡಿ ಕೂತು ಒಂದು ಗಂಟೆ ಪ್ರವಚನ ಕೇಳಿದ್ರೆ ಏನು ಸಾಲಲ್ಲ. ಒಂದು ಗಂಟೆ ಪ್ರವಚನ ಇಲ್ಲಿ ಬಂದು ಹೋಗ್ಬಿಟ್ಕೊಳ್ಳಿ ಇನ್ನೇನು ಅಪರೋಕ್ಷ ಜ್ಞಾನಕ್ಕೆ ಒಂದಿಂಚು ಕಡಿಮೆ ಅಂತ ಭಾವನೆ ಬೇಡ. ತುಂಬಾ ಸಬ್ಜೆಕ್ಟ್ ಕೂತಿದೆ ಬರೇ ತೀರಿ ಕೇಳಿ ಕೇಳಿ ಬಿಡೋದ್ರಲ್ಲೇ ನಮ್ಮ ಜೀವನ ಆಗಿಬಿಡ್ತಾ ಇದೆ. ಪ್ರಾಕ್ಟಿಕಲ್ ಮಾಡೋದು ಯಾವಾಗ? ಆದ್ದರಿಂದ ಒಳಗಿದ್ದ ಗುರುಗಳನ್ನ ಕಾಲಕ್ಕೆ ಬಿಡಬೇಕು. ಚೂರಾದ ಮಾರ್ಗ ತೋರಿ ಹಾಗಾದ್ರೆ ಆ ಮೊಡೋದು ಯಾವಾಗಿದ್ದಾರ? ತಮ್ಮೊಳಗೆ ಬದುಕಿನ ಕಾಲಕ್ಕೇನೆ ತಮ್ಮೊಳಗೆ ತತ್ವಾಭಿಮಾನಿಗಳನ್ನ ತತ್ವಗಳನ್ನ ಅಲ್ಲಿ ಒಳಗೆ ದೇವರನ್ನ ಆ ದೇವರು ಮಾಡುವರು ನೋಡಿ. ನಾವು ಹೆಂಗೆ ಸಿಲೆಬಸ್ ಕೊಡ್ತಾ ಇದ್ದಾರೆ ಅಲ್ಲಿ ನಮ್ಮಲ್ಲಿ ತತ್ವಗಳು ಕಾಣಬೇಕು, ಅಲ್ಲಿ ತತ್ವಾಭಿಮಾನಿಗಳು ಕಾಣಬೇಕು. ತತ್ವಾಭಿಮಾನಿಗಳಲ್ಲಿ ಆಯಾ ಆಕಾರದ ದೇವರ ರೂಪಗಳು ಕಾಣಬೇಕು, ಆ ದೇವರ ರೂಪಗಳು ಮಾಡಿಸುವ ಚರ್ಯ ಕಾಣಬೇಕು, ದೇವತೆಗಳು ಮಾಡುವ ಚರ್ಯ ಕಾಣಬೇಕು, ಅದಕ್ಕೆ ತಕ್ಕಂತ ನಮ್ಮ ಚರ್ಯ ಕಾಣಬೇಕು. ಹಾಗೆ ಬದುಕಿದಾಗ ಕಂಡವರು ಯಾರಾಗಿದ್ದಾರ? ಹಾಡೇ ಕಂಡ ತುಂಬಾ ಜನ ಕಂಡಿದ್ದಾರೆ. ಹಾಡು ಹೇಳಿದಕ್ಕೆ ಅವರು ಬದುಕು ಹೋಗ್ತಾ ಇದ್ದ ಆ ಕಂಡವರೇ ಅರಣ್ಯಕಾಚಾರರು ಇವರೆಲ್ಲ ಆ ಕಂಡವರೆಲ್ಲ ಮಹಾನುಭಾವರೇ. ಕೊನೆ ನೋಡಿ ಈ ಪರಿ ನಿರಂತರ
ಇಲ್ಲಮ್ಮ ಈ ಸದ್ಯಕ್ಕೆ ಪ್ರೆಸೆಂಟ್ ಯಾವಾಗಲೂ ಇರುತ್ತೆ. ಹೌದಮ್ಮ ದೇವ್ರು ಹೋಗೋದಲ್ಲ ಮೇಲೆ ಕೆಳಗೆ ಯಾವುದು ಬೆಕ್ಕು ಇದೆ ಅಲ್ಲಿ ದಿಗಮ್ಮ ದೇವತೆ ಬಿಡ್ತಾರೆ ಅಲ್ಲಿ ಹೋದಾಗ ಯಾರು ವ್ಯಾಪಾರ ಅಲ್ಲಿ ಅಗ್ರೆ ಅಗ್ರಕ್ಕೆ ಬಂದಾಗ ಮೂಲಕ ಬಂದಾಗ ಅಂತ ಹೇಳ್ತಾರಷ್ಟೇ ಹೊರತು ಮೇಲ್ ದಿಕ್ಕು ಕಳದಿಕ್ಕು ಅಂತ ಕೇಸರ ಆಯ್ತಾ ಅಮ್ಮ ನಿಮ್ಗೆ ಅರ್ಥ ಆಗೋದು ನಿಮ್ಮ ಪ್ರಶ್ನೆ ನಂಗೆ ಅರ್ಥ ಆಯಿತು ನಾನು ಹೇಳಿದ ನಿಮ್ಗೆ ಅರ್ಥ ಆಗಿಲ್ಲ ಏಕಕಾಲದಲ್ಲಿ ಅನೇಕ ಬ್ರಹ್ಮಾಂಡಗಳ ಸೃಷ್ಟಿ ನಡೀತಾ ಇರುತ್ತೆ ನಮ್ಮ ತಲೆ ಹೊತ್ತಬೇಕಾರಾಗಲ್ಲ ಅದಕ್ಕೆ ನಮ್ಗೆ ಅರ್ಥಕ್ಕೆ ಒಂದೇ ಅಂತ ಹೇಳ್ತಾ ಇರ್ತಾರೆ ಏಕಕಾಲದಲ್ಲಿ ಅನೇಕ ನಡೆಯುತ್ತೆ ಯಾವ ಕುಳಾದೀಗ ಸ್ವಲ್ಪ